么那个，只能给拿去，
这豆给他盖上。ವಿಶ್ವವು ಸುಳ್ಳು, ವಿಹುರ ಗುಣವಾನ್ ಬ್ರಹ್ಮ ನಿರ್ಗುಣ, ಆತ್ಮನಾಮ್ ರಾಶಿ ಭೇದ, ನಮಗೆ ಭೇದ ಇಲ್ಲ. ಇದು ಯಾವ ಸಿದ್ಧಾಂತ? ಯಾಕೆ ಹೇಳಿ ಇದು ನಮ್ಮ ಸಿದ್ಧಾಂತನ ಅಲ್ಲ. ಬಂದಿರೋದು ಎಲ್ಲಿದು? ಮದುವೆಗೆ ಬರೆದವರು ಯಾರು? ರಾಮಾಯಣ ಪಂಡಿತಾಚಾರ್ಯರು. ನಿಮ್ಗೆ ಆಶ್ಚರ್ಯ ಆಗುತ್ತೆ ಏನು ಬರೆದಿದ್ದಾರೆ ಮುಂದೆ ಹೇಳ್ತಾರೆ. ದೈತ್ಯಾಯತ್ತಂ ವೆದರ್ದಗಿರಾಮ್ ದಿಕ್ಷುಭೂಯ ಪ್ರಸಿದ್ಧಿ. ಇಂತಹ ವಾತಾವರಣ ಮಧ್ವಾಚಾರ್ಯ ಹೇಳೋದಕ್ಕಿಂತ ಮುಂಚೆ ಇತ್ತು, ಅದನ್ನ ಹೇಳ್ತಾರೆ. ಮುಂದಿನ ವಾಕ್ಯ ಓದ್ತೇನಾಗ್ಬಿಡುತ್ತೆ ನಮ್ಗೆ ಅದು ನಾರಾಯಣ ಪಂಡಿತಾಚಾರ್ಯ ಹೇಳಿದ್ರು ತಿಳ್ಕೊಂಡ್ಬಿಡ್ತೇವೆ. ಅದನ್ನೇ ವೇದವ್ಯಾಸ ದೇವರು ಡಿಟೇಲ್ ಆಗಿ ಅವ್ರು ಏನ್ ಹೇಳ್ತಾರೆ ದೇವರು ಅಂತ ಬರೆದ್ಬಿಟ್ಟು ಕೊನೆಗೆ ಅದಲ್ಲ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ತಾಮಸ ಪುರಾಣದ ಅರ್ಥ ಏನು ಅಂದ್ರೆ ರಿವ್ಯೂ ಆಫ್ ತಾಮಸ ವ್ಯೂಸ್ ಅಂತ ಅರ್ಥ. ಅದು ತಾಮಸ ಅಂತ ಕೋಟ್ ಮಾಡ್ತಾರೆ ಫಸ್ಟ್. ನಾವು ನಮ್ಮ ಅವಸರ ಏನ್ ಮಾಡ್ತೇವೆ ಅಂತ ಮತ್ತೆ ಓದ್ಕೊಂಡ್ಬಿಡ್ತೇವೆ. ಓ ಇದೇ ಸಿದ್ಧಾರ್ಥ ಅಂತ ತಿಳ್ಕೊಂಡ್ಬಿಡ್ತೇವೆ. ಹಾ ತಿಳ್ಕೊಬಾರ್ದು. ಫುಲ್ ವೇದವ್ಯಾಸ ಸಿದ್ಧಾರ್ಥ ಓದಿನ ಕನ್ಫ್ಯೂಷನ್ ನಿಲುವು ಬರೋದಿಲ್ಲ. ಅದ್ರ ಭದ್ರಾಚಾರ ತೋರಿಸ್ಕೊಳ್ತಾರೆ. ತತ್ವ ಸಮನ್ವಯ ಅದು ಯಾವುದೇ ಪುಸ್ತಕ ನೀವು ಒಂದ್ ಎರಡು ಪುಟ ಓದಿ ವಿವರಣೆ ಮಾಡಬಾರ್ದು. ಹೋಗ್ತಾನೆ ಒಂದ್ ಸಾವಿರ ಪುಟ ಪುಸ್ತಕ ಇದ್ದ ಏನ್ ಮಾಡ್ಬೇಕು? ಅಷ್ಟು ಓದಿ ಒಬ್ಬನೇ ಹೇಳಿ ಮತ್ತೆ ಹೇಳ್ಬಾರ್ದು. ಪುರಾಣಗಳು ಹದಿನೆಂಟು ಒಂದು ಯೂನಿಟ್ ಆದ್ಮೇಲೆ ಹದಿನೆಂಟು ಪುರಾಣ ಓದಿ ಮೇಲೆ ಕನ್ಫ್ಯೂಷನ್ ಬರೋದಿಲ್ಲ. ನಮ್ಗೆ ಯಾತಕ್ ಬಂದಿದ್ದೇನೆ ಒಂದೊಂದು ಪುರಾಣ ಓದ್ತೇವೆ ನಾವು ಕನ್ಫ್ಯೂಷನ್ ಬರುತ್ತೆ. ಒಂದು ನಾವೇ ನೆನಪೋ ಒಂದೇ ಒಂದೇ ಒಂದು ಹತ್ತು ಪುಟ ಓದಿ ವಿವರಣೆ ಮಾಡಿ ಏನಿಸುತ್ತೆ ನಮಗೆ? ಇಂಜೆಕ್ಟ್ ಇರ್ತದೆ ಆ ಥರ. ಅದು ಹತ್ತು ಪುಟ ವಿವರಣೆ ಮಾಡಬಾರ್ದು, ನಾವು ಫುಲ್ ಓದಬೇಕು. ಇವತ್ತು ಆ ಒಂದು ತಪ್ಪನ್ನ ಮಾಡಿದ್ದೇನೆ. ಆ ಹದಿನೆಂಟು ಪುರಾಣನ ಒಟ್ಟಿಗೆ ಓದಿದ ಮೇಲೆ ನಿಮಗೆ ಸಂಶಯ ಬರದೇ ಇದೆ. ಕರ್ತ ಆಯ್ತಾ? ಸೊ ಹೀಗೆ ಕೇಳ್ತಾರೆ ಹಾಗೆ ಕೇಳ್ತಾರೆ ಇಲ್ಲೇ ಇಲ್ಲ. ಬಂದು ಒಂದೇ ಬಂದಿವೆ ಬರಬಹುದಲ್ಲ ಇದ್ದೇ ಇದೆ. ಅದು ಭಾಗವತ ಪುರಾಣದಲ್ಲೂ ತಾಮಸ ಭಾಗ ಇದೆ, ಮತ್ತೆ ಸ್ಕಂದ ಪುರಾಣದಲ್ಲೂ ಸಾತ್ವಿಕ ಭಾಗ ಇದೆ. ಸಾತ್ವಿಕ ಭಾಗ ಹೆಚ್ಚಿದ್ದಾಗ ಸಾತ್ವಿಕ ಪುರಾಣ ಅಂತಾರೆ, ತಾಮಸ ಭಾಗ ಹೆಚ್ಚಿದ್ದಾಗ ತಾಮಸ ಪುರಾಣ ಅಂತ ಕರೀತಾರೆ. ಬಟ್ ಎಷ್ಟೇರಿ ಕೂಡ ಎಲ್ಲದರಲ್ಲೂ ಮೂರು ಭಾಗನೂ ಇದೆ. ಮೂರು ಭಾಗ ಯಾತಕ್ಕಿದೆ ಅಂದ್ರೆ ಪ್ರಸಂಗ ಬಂದಾಗ ಅವ್ರು ಕೋಟ್ ಮಾಡ್ಬೇಕಲ್ಲ, ಕೋಟ್ ಮಾಡೇ ಮಾಡ್ತಾರೆ, ಆ ಭಾಗ ಬಂದೇ ಬರುತ್ತೆ ಅಷ್ಟೇ. ಹ ಏನು ಕನ್ಫ್ಯೂಷನ್ ಅವಕಾಶನೇ ಇಲ್ಲ. ಅದು ಮಾರ್ಕಂಡೇಯ ಪುರಾಣದಲ್ಲಿ ಮಾರ್ಕಂಡೇಯ ಪುರಾಣದಲ್ಲಿ ಬರುತ್ತೆ. ಅದು ಮುಖ್ಯವಾಗಿ ದೇವಿ ಸ್ತೋತ್ರ ಮಾತ್ರ ಬದ್ಧ ಸಿದ್ಧಾಂತ ಮತ್ತು ಬ್ರಹ್ಮಸೂತ್ರಗಳ ಸಿದ್ಧಾಂತ ಅಂತ ಕೇಳಿದ್ರೆ ದೇವಿ ಸ್ತೋತ್ರ ತಪ್ಪಲ್ಲ. ದೇವಿಯ ಸರ್ವ ಸುಪ್ರೀಂ ಅಂತ ಹೇಳಿದ್ರೆ ತಪ್ಪು. ಡಿಫ್ರೆನ್ಸ್ ಗೊತ್ತಾಯ್ತಾ? ಇನ್ನೊಂದು ಪ್ರಸಂಗ ಬಂತು ಅಂತ ಹೇಳ್ತೇನೆ ಕೇಳಿ. ಬೇರೆ ಯಾವುದೇ ಮತದಲ್ಲಿ ಒಂದು ಗಣಪತರು ಹೊಂದಿದ್ದಾರೆ, ಗಣೇಶ ಸರ್ವೋತ್ತಮ ಅವರ ಪ್ರಕಾರ. ಸೌರಭದವರು ಇದ್ದಾರೆ ಸೂರ್ಯ ಸರ್ವೋತ್ತಮ, ಸ್ಕಂದ ಭದ್ರದವರು ಸ್ಕಂದ ಸರ್ವೋತ್ತಮ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಸ್ಕಂದನ್ ಬಿಟ್ಟು ಬೇರೆ ಯಾರು ಪೂಜೆ ಮಾಡೋದಿಲ್ಲ ಅವರು. ಸೌರ ಸೂರ್ಯ ಬಿಟ್ಟು ಬೇರೆ ಯಾರು ಪೂಜೆನೂ ಮಾಡೋದಿಲ್ಲ, ಶಿವರು ಶಿವನ್ ಬಿಟ್ಟು ಬೇರೆಯವರು ಪೂಜೆ ಮಾಡೋದಿಲ್ಲ. ಆದ್ರೆ ನಮ್ಮ ವೈಷ್ಣವರು ಹಾಗಲ್ಲ, ಎಲ್ಲ ದೇವತೆಗಳು ಪೂಜೆ ಮಾಡತಕ್ಕಂಥ ಸ್ಕೋಪ್ ಇರೋದು ವೈಷ್ಣವ ಸಿದ್ಧಾಂತದಲ್ಲಿ ಒಂದೇನೆ. ಅದನ್ನೇ ವಿಷ್ಣು ಸರ್ವೋತ್ತಮ, ಲಕ್ಷ್ಮೀ ದೇವಿ ಹೆಂಡತಿ, ಬ್ರಹ್ಮವಾಯುಗಳು, ಮಕ್ಕಳು, ಈ ಕ್ರಮದಲ್ಲಿ ಪೂರ್ತಿ ಸ್ತೋತ್ರ ಮಾಡುತ್ತೆ. ಇದು ಒಂದೇ ಯುನಿಕ್. ಇದು ಬೇರೆ ಯಾವ ಮತದಲ್ಲೂ ಕೂಡ ಇನ್ನೊಬ್ಬ ದೇವತೆಯ ಬಗ್ಗೆ ಟೋಟಲಿ ನೆಗ್ಲಿಜೆನ್ಸ್ ನಮ್ಮಲ್ಲದಿಲ್ಲ. ಅದಕ್ಕೆ ಪ್ರತ್ಯರ್ಥ ಶ್ಲೋಕ ಹೇಳ್ತೇನೆ ನೋಡಿ. ಒಂದೇ ವಿಷ್ಣು ನಮಾಮಿ ಶ್ರೀಯ ಮಠಜ ಭುವಂ ಬ್ರಹ್ಮವಾಯು ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀರ್ ವಂದೇ ಸುಪರ್ಣೀಂ ಅಹಿಪತಿ ದಯಿತಾಂ ವಾರುಣೀಂ ಅಪ್ಯುಮಾಂ ತಾಂ ಇಂದ್ರಾದೀನ್ ಕಾಮ ಮುಖ್ಯಾನ್ ಅಪಿ ಸಕಲ ಸುರಾನ್ ತದ್ಗುರೂನ್ ಮದ್ಗುರು ಮುಖ್ಯ. ಎಲ್ಲ ದೇವತೆಗಳು ನಮಸ್ಕಾರ. ಹೈರಾರ್ಕಿ ಅಂತ ಹೇಳ್ತೇವಲ್ಲ, ಅದು ಇದರಿಂದ ವೈಷ್ಣವ ಸಿದ್ಧಾಂತದ ಸ್ಪೆಷಾಲಿಟಿ. ಬೇರೆ ಯಾವ ಸಿದ್ಧಾಂತಲ್ಲೂ ಅದಿಲ್ಲ, ಆದ್ದರಿಂದ ಎಲ್ಲ ದೇವತೆಗಳು ನಮಗೆ ಪೂಜ್ಯರು. ಆಮೇಲೆ ಹಾ ಸರಿ ಹೌದು ಹೌದು ಹಾ ಹೌದು ಕರೆಕ್ಟ್ ಕರೆಕ್ಟ್ ಹೌದು. ಹೇಳ್ತೇನೆ ಹೇಳ್ತೇನೆ. ಇವ್ರ ಪ್ರಶ್ನೆ ಏನು ಅಂತ ಕೇಳಿದರೆ, ವೇದವ್ಯಾಸರು ಅಂತ ಒಂದು ವಿಚಾರ ವಿಷ್ಣು ಪುರಾಣದಲ್ಲಿ ಹೇಳ್ಬೇಕಾದ್ರೆ ಪ್ರತಿ ದ್ವಾಪರ ಇರೋದನ್ನು ಒಬ್ಬ ವೇದವ್ಯಾಸರು ಬರ್ತಾರೆ ಅಂತ ಹೇಳ್ತಾರೆ. ಅದು ಪೋಸ್ಟ್ ಅದು ಡೆಫಿನೆಟ್ ಡಿ ಸಿ ಒಬ್ಬ ಡ್ರಾಸ್ತಾರ ಮತ್ತು ಅವ್ರು ಬಂದು ಕೂತಿರ್ತಾರಲ್ಲ, ಹಾಗೆ ಡಿ ಸಿ ಗವರ್ನರ್ಗಳು ಹೇಗೋ ವೇದವ್ಯಾಸ ಒಂದು ಪೋಸ್ಟ್ ಇದೆ. ಪೋಸ್ಟ್ ಅಂಡ್ ಗಾರ್ಡ್ ಒಂದೇ ಆಗಿದ್ದು. ಈಗ ವೇದವ್ಯಾಸ ದೇವರು ಸಾಕ್ಷಾತ್ ನಾರಾಯಣ ಹೌದು ವೇದವ್ಯಾಸ ಪೀಠದಲ್ಲೂ ಕೂತಿದ್ದಾರೆ. ಅದು ಪ್ರತಿ ಸತ್ಯ ಆಗಿರೋದಿಲ್ಲ. ಮುಂದಿನ ಸತ್ಯ ಯಶಸ್ಸಾಮಾಚಾರ್ಯ ಬರ್ತಾರೆ ಮುಂದಿನ ದ್ವಾಪರ ಹೇಗೆ, ಅವ್ರು ಯಾತಕ್ಕೆ ಬರ್ತಾರೆ ವೇದವ್ಯಾಸರಿಗೆ ಯಾಕೆ ಈಕ್ವಲ್ ಆಗೋದಿಲ್ಲ ಅಂದರೆ, ಅವರು ವೇದವ್ಯಾಸ ಯಾವ ಹೆಲ್ಪೂ ಇಲ್ಲ, ಎಲ್ಲದೂ ಅವರೇ ಮಾಡಿದ ಕೆಲಸ. ಅದು ಅಶ್ವತ್ಥಾಮಾಚಾರ್ಯ ಆಗಲ್ಲ, ವೇದವ್ಯಾಸರ ವರ್ಕ್ಸ್ ಎಲ್ಲ ಇರುತ್ತಲ್ಲ ಅದು ರೀಎಡಿಟ್ ಮಾಡಿ ಪಬ್ಲಿಷ್ ಮಾಡ್ತಾರೆ. ಅದು ಅವ್ರ ಕೆಲಸ ಅಷ್ಟೇ. ಅರ್ಥ ಆಯ್ತಾ? ಈಗ ಆ ರೀತಿ ವ್ಯಾಸರು ಬರ್ತಾನೆ ಇರ್ತಾರೆ, ಪ್ರತಿ ಪಾಪರಲ್ಲೂ ಬರ್ತಾರೆ, ಸೆಕೆಂಡ್ ಎಡಿಷನ್ ಥರ್ಡ್ ಎಡಿಷನ್ ಮಾಡ್ದೆ ಬರ್ತಾರೆ. ಆದರೆ ಒರಿಜಿನಲ್ ಮಾಡಿದ ಮಾತ್ರ ವೇದವ್ಯಾಸ ರೂಪ, ಇದೇ ವೇದವ್ಯಾಸ ರೂಪ. ಹುಡುಗವರೆಲ್ಲ ವರ್ಕನ್ ಮತ್ತೆ ಇದು ಮಾಡೋರಷ್ಟೇ, ಸಂಕ್ಷಿಪ್ತವಾಗಿ ಜಗತ್ತಿಗೆ ತಿಳಿಸೋರು. ಅದಕ್ಕೆ ಅವ್ರು ಸುಪ್ರೀಂ ಅಂತ ಕರೆಯೋದಿಲ್ಲ ನಾವು ಅವ್ರನ್ನ. ಅವ್ರದ್ದು ಒಂದು ರೋಲ್ ಇದೆ, ಅದ್ರ ಮಟ್ಟಿಗೆ ಮಾತ್ರ ಅವ್ರು ಪೂಜ್ಯರಾಗ್ತಾರೆ ಅಷ್ಟೇ. ಅಂದ್ರೆ ಭವಿಷ್ಯೋತ್ತರ ಪುರಾಣ ಅಂತ ಒಂದು ಬೇರೆ ಇದೆ, ಭವಿಷ್ಯತ್ ಪುರಾಣ ಅಂತ ಬೇರೆ ಇದೆ. ಭವಿಷ್ಯೋತ್ತರ ಪುರಾಣ ಉಪಪುರಾಣ, ಅದರಲ್ಲಿ ವೆಂಕಟೇಶ್ ಕಲ್ಯಾಣ ಬರೋದಲ್ಲ, ಅದರೊಳಗೆ ಭವಿಷ್ಯತ್ ಪುರಾಣ 18 ಪುರಾಣದಲ್ಲಿ ಬರುತ್ತೆ. ಅದರಲ್ಲಿ ಫ್ಯೂಚರ್ ಏನಾಗುತ್ತೆ ಅಂತ ಹೇಳ್ತಾರೆ. ಅನ್ಫಾರ್ಚುನೇಟ್ಲಿ ಪೂರ್ತಿ ಪುಸ್ತಕ ಸಿಕ್ಕಿಲ್ಲ ನಮ್ಗೆ, ಮತ್ತೆ ಭವಿಷ್ಯತ್ ಪುರಾಣ ಸರಿಯಾಗಿ ಸಿಕ್ಕಿಲ್ಲ. ಸಿಕ್ಕವ್ರಿಗೆ ಸಾಕಷ್ಟು ಕಿರಿಸಿಬಿಟ್ಟಿದ್ದಾರೆ, ಸಿಕ್ಕ ಜಾಗದಲ್ಲಿ ಏನೋ ಅಮೆಂಡ್ಮೆಂಟ್ ಮಾಡಿಬಿಟ್ಟಿದ್ದಾರೆ. ಅವ್ರೇನ್ ಮಾಡಿದ್ರೆ ಗೊತ್ತಾ, ಭಾನುವಾರ ಕಂಡೆ ಅಂತ ಕರೀತಾರೆ, ಅದನ್ನ ಬರೆದ್ಬಿಟ್ಟಿದ್ದಾರೆ. ಸೋಮವಾರ ಕಂಡೆ ಅಂತ ಕರೀತಾರೆ. ಇತ್ತೀಚೆಗೆ ಯಾರೋ ತಿಳಿಸಿದಾರೆಲ್ಲ ಕೂಡ ಭವಿಷ್ಯತ್ ಪುರಾಣ ಅಂತ ಹೇಳಿದ್ರಿಂದ ತಮಗೆ ಗೊತ್ತಿರೋ ಭವಿಷ್ಯ ಎಲ್ಲ ಹೇಳಬೇಕು ಅಂತ ಬರೆದ್ಬಿಟ್ಟಿದ್ದಾರೆ ಅಷ್ಟೇ ಹೊರತು ವೇದವ್ಯಾಸ ಪುರಾಣ ಅಲ್ಲ. ಅದೇ ಸಿಕ್ಕಿದ್ದಿದ್ರೆ ವಂಡರ್ಫುಲ್ ಆಗಿರೋದು, ಅದೇ ಭವಿಷ್ಯತ್ ಪುರಾಣ ಸಿಕ್ಕಿದ್ರೆ ಆಗ್ತಿತ್ತು, ಅದೇ ನಮ್ಮ ಆಗಿರೋದು. ನಮ್ಮ ಗ್ರಂಥಗಳು ಸರಿಯಾಗಿ ಪ್ರಿಸರ್ವ್ ಮಾಡಿದ್ರೆ ಹಾಗಾಗುತ್ತೆ. ನೀವೆಲ್ಲ ಅದೊಂದು ದೊಡ್ಡ ಕೆಲಸ, ಅದು ಗ್ರಂಥಗಳ ಸರಿಯಾಗಿ ಪ್ರಿಸರ್ವ್ ಮಾಡೋ ಸಹಾಯ ಮಾಡಬೇಕು. ನಾವು ಓದ್ತೀವೋ ಬಿಡ್ತೀವೋ, ಆ ಟೆಕ್ಸ್ಟ್ ಪ್ರಿಸರ್ವ್ ಮಾಡಿದ್ರೆ ಮುಂದವ್ರಿಗೆ ಓದಕ್ಕೆ ಬಹಳ ಅನುಕೂಲ ಆಗುತ್ತೆ. ಸೊ ಉದಾಹರಣೆ ರಾಘವೇಂದ್ರ ಪರಿಮಳ ಇದೆ ಅಂತ ತಿಳ್ಕೊಬೋಣ, ಎಲ್ರಿಗೂ ಅರ್ಥ ಆಗುತ್ತೆ. ಮುಂದವ್ರಿಗೆ ಎಷ್ಟು ಓದೋರಿಗೆ ಎಷ್ಟು ಅನುಕೂಲ ಆಗುತ್ತೆ ತಿಳ್ಕೊಂಡ್ಬಿಟ್ರೆ ಅದನ್ನ ನಮ್ಮನೆ ಹಾಗೆ ಮಾಡಿಲ್ಲ. ನಾವೀಗ ಆ ರೀತಿ ಬಿಟ್ಟಿದ್ದಕ್ಕೆ ಏನಾಯ್ತು, ಇಂಟರ್ಪ್ರಿಟ್ ಸೇರಿ 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 ಅದ್ರ ಒರಿಜಿನಲ್ ಸ್ಟ್ರಕ್ಚರ್ ಚೇಂಜ್ ಆಗೋಗ್ಬಿಟ್ಟಿದೆ. ಅದು ದಟ್ ಇಸ್ ನಾಟ್ ಭವಿಷ್ಯ ಪುರಾಣ. ಭವಿಷ್ಯ ಪುರಾಣ ಇರೋದು ನಿಜ, ಬಟ್ ಸಿಕ್ಕಿರೋ ಭವಿಷ್ಯತ್ ಪುರಾಣ ಸ್ವಲ್ಪ ಭಾಗ ಬಿಟ್ಟರೆ ಉಳಿದೆಲ್ಲ ಯಾರಾದ್ರು ಸೇರಿಸಿರೋದು ಅಷ್ಟೇ. ಎಷ್ಟೋ ಕಡೆಗೆ ಅಂತ ಆಭಾಸ ಆಗೋಗ್ಬಿಟ್ಟಿದೆ. ತುಂಬ ಜನ ಉಪಯೋಗಿಸ್ತಾ ಹೋದಾಗ ಯಾರು ಬೇಕಾದ್ರೂ ಅದನ್ನು ಕೈ ಹಾಕಿಬಿಡ್ತಾರೆ, ಹಾಗಾಗಿದೆ. ಸೊ ಅದಕ್ಕೆ ಗ್ರಂಥಗಳು ಸೀಕ್ರೆಟ್ ಇರಬೇಕಾದ್ರೆ ಅದು ಸರಿಯಾಗಿ ಪ್ರಿಸರ್ವ್ ಮಾಡೋ ಅಭ್ಯಾಸ ಮಾಡಬೇಕು. ಮನೆಗೆ ಒಂದು ಲೈಬ್ರರಿ ಇರಬೇಕು, ಆ ರೀತಿ ಮಾಡಬೇಕು. ಇವತ್ತು ರಾಯರು ಅವರೊಂದು ಮಠ ಅಂತ ಕಟ್ಟಿಸಲಿಲ್ಲ, ವ್ಯಾಸರಾಯರ ಮಠ ಅಂತ ಕಟ್ಟ, ಅವರೆಲ್ಲ ಮಾಡಿದ್ದೇನೋ ಗ್ರಂಥಗಳನ್ನು ಕೊಡ್ತಾ ಹೋದರು. ನಾವೆಲ್ಲ ಮಾಡ್ತಿರೋದೇನೋ ಮಠ ಕಟ್ಟಿ ಗ್ರಂಥಗಳು ಮೂರಿಗೆ ಹಾಕಿಬಿಟ್ಟಿವೆ. ಅವ್ರಿಗೆ ಮೇನ್ ಪರ್ಪಸೇ ಡಿಫೀಟ್ ಆಗಿರುತ್ತೆ ನಮಗೆ. ಅರ್ಥ ಆಯ್ತಾ? ಇನ್ಮೇಲೆ ಹಾಗೆ ಮಾಡಬಾರ್ದು. ಎಜುಕೇಟೆಡ್ ಕ್ಲಾಸ್ ಆದರೂ ಕೂಡ ಗ್ರಂಥಗಳನ್ನು ಅವು ಇರೋ ಹಾಗೆ ಉಳಿಸೋ ಪ್ರಯತ್ನ ಮಾಡಬೇಕು. ಅದು ಒಳ್ಳೆಯ ವ್ಯವಸ್ಥೆ. ಇದು ಫಸ್ಟ್ ಅಪ್ಡೇಟ್ ಮಾಡಿ ಬದ್ಧಾಚಾರ್ಯ ಕೆಲಸ ಮಾಡಿತ್ತು, ಬಹಳ ಜನ ಗೊತ್ತಿಲ್ಲ. ಬದ್ಧಾಚಾರ್ಯ ಏನು ಮಾಡಿದ್ರಂತೆ, ಮುಂದೆ ಗ್ರಂಥಗಳಲ್ಲಿ ಹಾಳಾಗುತ್ತೆ ಅಂತ ಹೇಳಿ ಈ ಸುಳ್ಯ ಪುತ್ತೂರು ಅಂತಿದೆ, ಪುತ್ತೂರಿಂದ ಮುಂದೆ ಸುಳ್ಯ ಅಂತ ಒಂದು ಬರುತ್ತೆ, ಅಲ್ಲಿಂದ ಮುಂದೆ ಕಟ್ಟಿಲ್ಲ ಅಂತ ಒಂದು ಊರಿದೆ. ಎಲ್ಲ ಗ್ರಂಥಗಳು ತಾಮ್ರತಗಡೆಯಲ್ಲಿ ಬೆಳೆಸಿ ಬರೆಸಿಬಿಟ್ಟು ಬದ್ಧಾಚಾರ್ಯರು ಒಂದು ಕಡೆ ಭೂಗತ ಮಾಡಿದ್ದಾರೆ ಅದಿಷ್ಟು ಕೂಡ. ಮುಂದೆ ಒಂದು ಕಾಲಕ್ಕೆ ಅವೆಲ್ಲ ಸಿಗಲಿ ಅಂತ ಹೇಳ್ಬಿಟ್ಟು, ಅದು ಯಾರೇ ಸಿಗುತ್ತೆ, ವಿಷ್ಣು ತೀರ್ಥರ ಅವ್ರ ಸಂಬಂಧನೆ ಬರ್ತಾರಂತೆ, ಅವರೆಲ್ಲ ರೀಎಡಿಟ್ ಮಾಡಿ ಎಲ್ಲ ಹೊರಗೆ ಪಬ್ಲಿಷ್ ಮಾಡ್ತಾರೆ. ಶುದ್ಧ ರೂಪದಲ್ಲಿ ಆಚಾರ ಇಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅದು ಶಾಸ್ತ್ರ ಕೂಡ ಹಾಕಿದ್ದಾರೆ ಆಚಾರ್ಯ. ಇಲ್ಲೂ ಮಠ ಕೂಡ ಮಾಡಿದ್ದಾರೆ, ಒಂದು ಸಂರಕ್ಷಣೆಗೋಸ್ಕರವಾಗಿ ಒಂದು ಶ್ರಮಗಳು ನಿಲ್ಲಿಸಿದ್ರೆ ಹಾಗೆ ಮುಂದುವರಿತಾ ಬಂದಿದೆ. ಹೀಗೇನೆ ಇಂಥ ಒಂದು ಅಡ್ವಾನ್ಸ್ಡ್ ಟೆಕ್ನಿಕ್ ಅದು. ನಾವು ಸರ್ಕಾರನ ಹಾಗೆ ಮಾಡಬೇಕು ಅಂತ ಹೊರಡಿತು. ಒಂದು 15-20 ವರ್ಷ ಕೆಳಗಡೆಗೆ ಎಲ್ಲ ಇತಿಹಾಸ ಪೂರ್ತಿ ಪೊಲಿಟಿಕಲ್ ಹಿಸ್ಟ್ರಿ ಎಲ್ಲ ಬರೆಸಿಬಿಟ್ಟು ಒಂದು ಕಡೆ ಇಟ್ಟರು ಕಾಲಕೋಶ ಅಂತ ಕರೆದಾರೆ ಅದನ್ನು. ಒಂದು ಕಡೆ ಇಟ್ಟರು ಒಳಗಡೆಗೆ ಪಾರ್ಲಿಮೆಂಟ್ ಚೆನ್ನಾಗಿ ಶುರುವಾಗಿ ಏನು ಬಯಸಿದ್ರೆ ಯಾರಿಗೆ ಗೊತ್ತು? ನೀವೀಗ ರೂಯಿಂಗ್ ಪಾರ್ಟಿ ಅವ್ರದ್ದು ಮತ್ತೆ ಇಟ್ಬಿಟ್ಟು ಮಾಸ್ಟಿಗರ್ ಹಾಕ್ಬಿಟ್ಟಿರ್ಬೋದು. ಅದು ಇಷ್ಟು ಇಷ್ಟು ಜಾತ್ರೆ ತೆಗೆದು ಕೃಷ್ಣಾರ್ಪಣ ಅಂತ ಮಾಡಿದ್ದು ಆಯ್ತದೆ. ಅರ್ಥ ಆಯ್ತಾ? ಈಗ ಅದು ಮಧ್ವಾಚಾರ್ಯ ಎಷ್ಟು ಅಡ್ವಾನ್ಸ್ಡ್ ಕಾನ್ಸೆಪ್ಟ್ ಅಂದ್ರೆ, ಮುಂದೆ ಗ್ರಂಥಗಳು ಹಾಳಾದಾಗಲೂ ಗ್ರಂಥ ಇರಬೇಕು ಅಂತೇಳಿ ಬರೀ ಇಟ್ಬಿಟ್ಟಿದ್ದಾರೆ, ಶಾಸ್ತ್ರ ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ. ಅದು ಅದು ಎಲ್ಲ ಇದರಲ್ಲೂ ರೆಕಾರ್ಡ್ ಆಗಿದೆ. ಅಷ್ಟು ದೊಡ್ಡ ಥಿಂಕರ್ ಮಧ್ವಾಚಾರ್ಯ, ಭಾರಿ ದೊಡ್ಡ ವ್ಯಕ್ತಿಗಳು. ನಮ್ಮ ಅವ್ರ ಕಾನ್ಸೆಪ್ಟ್ ನಮ್ಗೆ ಅರ್ಥ ಆಗಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ ಅಷ್ಟೇ. ಅಂದ್ರೆ ಆಲ್ರೌಂಡ್ ಗ್ರೇಟೆಸ್ಟ್ ತೋರಿಸ್ತವ್ರು ಅವರು. ಫಿಸಿಕಲ್ ಸ್ಟ್ರೆಂತ್ ಬೇಕಾ, ಇಂಟೆಲಿಜೆನ್ಸ್ ಸ್ಟ್ರೆಂತ್ ಬೇಕಾ, ಏನು ಬೇಕು ನಿಮಗೆ, ಐ ಆಮ್ ರೆಡಿ ಅಂತ ತೋರಿಸ್ಕೊಟ್ಟವರು. ಇದು ಒಂದು ಇನ್ನೊಂದು ಎಕ್ಸಾಂಪಲ್ ಆಗ್ತದೆ. ಗ್ರಂಥಗಳು ಕೆಡಬಾರದು ಅಂತಿದ್ರೆ ನಾವು ಉಳಿಸ್ಬೇಕು. ನೆಕ್ಸ್ಟ್ ಹೌದು ಹೌದು ಕರೆಕ್ಟ್ ಹೌದು. ಹಾಂ ಇವ್ರ ಪ್ರಶ್ನೆ ಏನಂದ್ರೆ ವೇದವ್ಯಾಸರು ಮಹಾಭಾರತವನ್ನ ಬರೆದರು, ಗಣೇಶರಿಗೆ ಬರೆದಿದ್ರು, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಅಂತ ಕೇಳ್ತಾರೆ. ಅದು ನಿಜ. ಅದು ಬ್ರಹ್ಮದೇವರು ಒಂದು ವೇದವ್ಯಾಸನ ಪ್ರಾರ್ಥನೆ ಮಾಡ್ತಾರೆ, ನೀವು ದೊಡ್ಡ ಗ್ರಂಥ ಬರೀಬೇಕು, ಲೋಕದಲ್ಲೇ ಅದು ಅಸದೃಶ ಗ್ರಂಥ ಅಂತ ಆಗ್ಬೇಕು, ಬರೀರಿ ಅಂತ ಹೇಳಿದ ತಕ್ಷಣ ವೇದವ್ಯಾಸ ಹೇಳ್ತಾರೆ, ಆಯ್ತು ಬರೀತೇನೆ, ನನಗೊಬ್ಬ ಸ್ಕ್ರೈಬ್ ಬೇಕು ಅಂತ ಕೇಳ್ತಾರೆ. ಸ್ಕ್ರೈಬ್ ಟೈಪ್ ಇಟ್ಟಿದ್ದ ಶಾರ್ಟ್ ಹ್ಯಾಂಡ್ ಇದ್ದಾಗಿ. ಆಗ ಬ್ರಹ್ಮದೇವರು ಗಣೇಶನ ಕಳಿಸಿಕೊಡ್ತಾರೆ, ಗಣೇಶ ಒಂದು ಕೊಡ್ತಾರೆ. ಆಗ ವೇದವ್ಯಾಸ ಹೇಳ್ತಾರೆ ಟೇಕ್ ಡೌನ್ ಅಂತ ಹೇಳ್ತಾರೆ. ಇದು ಯಾವ ಆಫೀಸರು ತಾವು ಡ್ರಾಫ್ಟ್ ಮಾಡೋದಿಲ್ಲ, ಅವ್ರು ಮಾಡ್ತಾರೆ, ಆಫೀಸರ್ ನೋಡ್ಬಿಟ್ಟು ಸೈನ್ ಮಾಡ್ತಾರೆ ಅಷ್ಟೇ. ಇದು ದೊಡ್ಡವ್ರ ಪದ್ಧತಿ ಗೊತ್ತಾಗ್ತಾರೆ, ತಾವು ಕೈಯಿಂದ ಬರೆಯೋದಿಲ್ಲ, ಅವ್ರು ಹೇಳ್ತಾರೆ ಶಿಷ್ಯರು ಬರೀತಾರೆ ಅಷ್ಟೇ. ಇವತ್ತಿಗೂ ಅಷ್ಟೇ, ತುಂಬಾ ಜನ ದೊಡ್ಡವ್ರು ತಾವು ಕೈಯಿಂದ ಬರೆಯೋದಿಲ್ಲ, ಡಿಕ್ಟೇಟ್ ಮಾಡಿ ಉಕ್ತಲೇಖರ ಅಂತ ಹೇಳಿದ್ರು, ಅದಕ್ಕೆ ಹೇಳಿದ್ದನ್ನು ಬರೆಯೋದು ಅಷ್ಟೇ. ಅದು ಗಣೇಶನ ಕರ್ಕೊಂಡು ಗಣೇಶ ಬರಿ ಅಂತ ಹೇಳಿದ್ರಂತೆ. ಆಗ ಗಣೇಶ ಕೇಳ್ತಾರೆ ವೇದವ್ಯಾಸರೆ, ನಾನು ತುಂಬಾ ಕೆಲಸ ಇದೆ, ಹಾಗೆಲ್ಲ ಸುಮ್ಮನೆ ಕೊಡ್ಲಕ್ಕಾಗಲ್ಲ ನನಗೆ, ನೀವು ಹೇಗೆ ಡಿಕ್ಟೇಟ್ ಮಾಡಬೇಕು ಅಂದ್ರೆ ನಾನು ಇಷ್ಟಪಟ್ಟು ಡಿಕ್ಟೇಟ್ ಮಾಡಬೇಕು. ನಾವು ಹಾಗಲ್ಲ, ನಿಧಾನ ಹೇಳಿ ಅವಸರ ಮಾಡಬೇಡಿ ಅಂತ ನಾವು ಹೇಳ್ತೇವೆ ಸಾಮಾನ್ಯ. ಅವ್ರು ಹಾಗಲ್ಲ, ನಾನು ಸ್ಟಾಪ್ ಹೇಳ್ಬೇಕು, ನಾನು ಟೈಮ್ ವೇಸ್ಟ್ ಆಗಬಾರ್ದು ಅಂತ ಹೇಳಿದ್ರು. ಅಷ್ಟ ವೇದವ್ಯಾಸ ಹೇಳ್ತಾರೆ, ಹೇಳ್ತೇನೆ ನಾನು, ಆದ್ರೆ ಹುಷಾರು, ನೀನು ನಾನು ಹೇಳ್ತೇನೆ ಬರಿ, ನಾನು ಸ್ಟಾಪ್ ಹೇಳ್ತೇನೆ. ಅಬುದ್ಧ ಮಾಲಿಕ ಕ್ವಚಿತ್, ಅರ್ಥ ಮಾಡ್ಕೊಳ್ಳೋದು ಮೆಕ್ಯಾನಿಕ್ ಇಲ್ಲಿ ಬರಿಬೇಡ ನೀನು ಮತ್ತೆ ಅಂತ ಹೇಳಿದ್ರು. ನಾನು ಕಂಟಿನ್ಯೂಸ್ ಆಗಿ ಹೇಳ್ತೇನೆ, ಮೆಕ್ಯಾನಿಕ್ ಪ್ರೊವೈಡೆಡ್, ನೀನು ಮೆಕ್ಯಾನಿಕ್ ಇಲ್ಲಿ ಬರಿಬಾರ್ದು, ಅರ್ಥ ಮಾಡ್ಕೋಬೇಕು ಅಂತ ಹೇಳಿದಾಗ ಗಣೇಶ ಒಪ್ಕೊಂಡಂತೆ ವೇದವ್ಯಾಸ ಕಂಪೋಸ್ ಮಾಡ್ತಾ ಹೋಗ್ತಾರೆ. ಗಣೇಶ ಯೋಚನೆ ಮಾಡ್ತಾ ಕೂತ್ ಬಂದು ಬಂದು ಅರ್ಥ ಆಗದೆ ಕೂತ್ಬಿಡ್ತಿದ್ದಂತೆ. ಅದೇ ಅರ್ಥ ಆದರೆ ಗಣೇಶನಿಗಿಂತ ವೇದವ್ಯಾಸ ಭಾರಿ ದೊಡ್ಡವರು ಅಂತ ಹೇಳ್ತಕ್ಕಂಥ ಕಥೆ ಇತ್ತು. ಗಣೇಶ ಒಪ್ಕೋತಾರೆ ಹೌದು ಅಂತೇಳಿ, ಅದನ್ನು ಜಗನ್ನಾಥಾಸರು ಬರೀತಾರೆ. ಶ್ರೀಶ ವೇದವ್ಯಾಸ ಕರುಣಾ ಪಾತ್ರ ಮಹದ ಆಕಾಶಪತಿ ಕರುಣಾಳು ಕೈ ಬಿಡಿ ಜಮ್ಮನ್ ಉದ್ಧರಿಸು ಅಂತ ಹೇಳ್ತಾರೆ. ಅದು ಫ್ಯಾಕ್ಟ್. ಅದು ಅನೇಕ ಏನ್ ತಿಳ್ಕೊಂಡಿದ್ರು, ಇದೊಂದು ಯಾವುದೋ ಒಂದು ಇಂಟರ್ಪೋಲೇಟರ್ ಸ್ಟೋರಿ ಅಂತ ತಿಳ್ಕೊಂಡಿದ್ರು. ಇತ್ತೀಚೆಗೆ ಸುಮಾರು 7ನೇ ಶತಮಾನದ ಹೆಣ್ಣು ಹಿಂದೆ 7ನೇ ಶತಮಾನದಕ್ಕಿಂತ ಮುಂಚೆ ಲಿಖಿತ ತಾಳೆಗರಿ ಸಿಕ್ಕಿದೆ, ಅದರಲ್ಲಿ ವರ್ಷನ್ ಇದೆ ಗಣೇಶನ ಕಥೆ ಪರಿಚಯ ಅಂತೇಳಿ. ನಾ ಬದರಿಗೆ ಹೋದ್ರೆ ಬದರಿ ಸ್ವಲ್ಪ ಮುಂದೆ ಹೋಗಿಬಿಟ್ರೆ ಅಲ್ಲಿ ಭೀಮಾ ಪೂಲ್ ಅಂತ ಸಿಗುತ್ತೆ, ಅಲ್ಲಿ ಕೇಶವ ಪ್ರಯಾಗ ಅಂತ ಕರೀತಾರೆ. ಅಲ್ಲಿ ಗಣೇಶ ಗುಹಾ ಅಂತ ಒಂದು ಜಾಗ ಇದೆ, ಅಲ್ಲೇ ಗಣೇಶನ ಕೂಡಿಸಿ ಬರೆಸಿದ್ರು ಅಂತ ಅಲ್ಲಿ ಜನ ಹೇಳ್ತಾರೆ. ಅಲ್ಲಿ ಮೀಟ್ರಿ ಇದೆ, ಒಂದು ಇದೆ ವಿಲೇಜ್ ಇದೆ, ಅವ್ರು ಹೇಳ್ತಾರೆ ಈ ಗಣೇಶ ಕೂತು ಮಹಾಭಾರತ ಬರೆದ ಜಾಗ. ಅದ್ರ ಹಿಸ್ಟಾರಿಕಲಿ ಅವರು ಹೋಗ್ತಾರೆ, ನಮ್ಮ ಗ್ರಂಥಗಳಲ್ಲೂ ಬಂದಿದೆ, ಹರಿದಾಸರು ಹೇಳಿದ್ದಾರೆ, ಬ್ರಿಗಾಟರ್ ಹೇಳಿದ್ದಾರೆ. ಆದ್ರಿಂದ ಅದು ಕನ್ಕಾಕ್ಟ್ ಸ್ಟೋರಿ ಅಲ್ಲ, ಫ್ಯಾಕ್ಟ್. ಮತ್ತೆ ಪದ್ಧತಿ ಇರೋದೇ ಹಾಗೆ, ಆದ್ರಿಂದ ದೊಡ್ಡವರು ಹೇಳೋದು ಚಿಕ್ಕವರು ಬರೆಯೋದು ಪದ್ಧತಿ. ಮತ್ತೆ ಇನ್ನೊಂದು ಸ್ವಾರಸ್ಯ ಇದೆ, ಗಣೇಶನಿಗೆ ಯಾತಕ್ಕೆ ಬರೆಸಿದ್ರು ಅಂದ್ರೆ ಇದು ಬರೆಯೋದು ಅಂದ್ರೆ ಶಬ್ದದ ಕೆಲಸ, ಅದು ಶಬ್ದಗಳು, ಸೌಂಡ್. ಅದು ಸೌಂಡ್ ಹುಟ್ಟೋದಿಲ್ಲಿ ಅಂದ್ರೆ ಆಕಾಶದಲ್ಲಿ ಅಂತ ಹೇಳ್ತಾರೆ, ಸೈನ್ಸ್ ಒಪ್ಪುತ್ತೆ. ವ್ಯಾಕ್ಯೂಮ್ ನಲ್ಲಿ ಸೌಂಡ್ ಟ್ರಾವೆಲ್ ಮಾಡೋಕೆ ಆಗೋದಿಲ್ಲ, ಅಲ್ಲಿ ಶಬ್ದ ಸ್ಪೇಸ್ ಬೇಕು ಅದಕ್ಕೆ. ಆ ಸ್ಪೇಸ್ ಅಭಿಮಾನ ದೇವತೆ ಗಣೇಶ, ಅದು ಗಣೇಶ ಕೈ ಬರೆಸಿದ್ರು ಅಂತ ಹೇಳ್ತಾರೆ. ಮಹದ ಆಕಾಶಪತಿ ಕರುಣಾಳು ಕೈ ಪಿಡಿ ಜಮ್ಮನ್ ಉದ್ಧರಿಸು, ಆಕಾಶ ಅಂದ್ರೆ ಸೌಂಡ್ಗೆ ಮೀಡಿಯಾ ಇರೋದು ಆಕಾಶ ಇದೆ, ಅದಕ್ಕೆ ದೇವತೆ ಗಣೇಶನಾದ್ರಿಂದ ಆತ ಕೈ ಬರೆಸಿದ್ರು ಎಂಬುದು ಆ ತಿಳಿಸಿ ಕೂಡ ಕನೆಕ್ಟ್ ಆಗಿರೋದು, ಸಿಂಬಾಲಿಕ್ ಸ್ಟೋರಿ. ನೆಕ್ಸ್ಟ್ ಇನ್ನೇನು, ಬದರಿಕಾಶ್ರಮ 2 ಅಂತ ಮಹಾಭಾರತ ಉಲ್ಲೇಖ ಮಾಡಿದೆ. ಒಂದು ಬದರಿಕಾಶ್ರಮ ನಾವೆಲ್ಲ ಹೋಗಿ ಬರ್ತೇವಲ್ಲ, ಅದು ವಿಶಾಲ ಬದರಿ ಅಂತ ಕರೀತಾರೆ. ವಿಶಾಲ ಅಲ್ಲಿ ಬೋರ್ಡ್ ಹಾಕಿರೋದು ಹಾಗೇನೆ, ಜೈ ಬದರಿ ವಿಶಾಲ ಅಂತ ಬೋರ್ಡ್ ಹಾಕಿರ್ತಾರೆ. ವಿಶಾಲ ಅಂತ ಅವ್ನು ನೋಡು ಎಕ್ಸ್ಪ್ಯಾಂಡ್ ಮಾಡಿದ ಬದರಿ, ಆದ್ರಿಂದ ಬದರಿ ವಿಶಾಲ ಅಂತ ಕರೀತಾರೆ. ಇನ್ನೊ ಉತ್ತರ ಬದರಿ ಅಂತ ಇನ್ನೊಂದು, ಉತ್ತರ ಬದರಿಯು ಹಿಮಾಲಯದ ಆಕರಿ ಭಾಗ ಇದಿದೆ ಅಂತ ಹೇಳ್ತಾರೆ. ಅದು ಎಲ್ಲ ಕಡೆ ಹೋಗಕ್ಕೆ ಇವತ್ತು ಹಿಮಾಲಯದ ಇಂಚ್ ಬೈ ಇಂಚ್ ಯಾರು ಟ್ರಾವೆಲ್ ಮಾಡಿಲ್ಲ, ಮಾಡಕ್ ಆಗೋದು ಇಲ್ಲ, ಅಂತ ಜಾಗದಲ್ಲಿ ಅದಿದೆ ಅಂತ ಹೇಳ್ತಾರೆ. ನರಾಗಮ್ಯ ಅಲ್ಲೆಲ್ಲ ಬಿಟ್ಬಿಡಿ, ಇಲ್ಲಿ ಕುಮಾರ ಪರ್ವತ ಅಂತ ಇದೆ, ಸುಬ್ರಹ್ಮಣ್ಯದಲ್ಲಿ ಕುಮಾರ ಪರ್ವತ ಇದೆಯಲ್ಲ, ಎಲ್ಲ ಕಡೆ ಹೋಗಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇವತ್ತು ಯಾವ ನೋಬಡಿಕೆ ಅನ್ಬೋದೆ, ಈ ಯೂರೋಪ್ ಹೇಳ್ಬೇಕಾದ್ರೆ 3 ದಶಕ ಬೇಕಾಯ್ತು, ಅವ್ರಿಗೆ ಇನ್ನೇನು ಹೋಗ್ತಾರೆ ಇವತ್ತು, ಸಾಧ್ಯ ಇಲ್ಲ. ಅದು ಎಲ್ಲ ಕಡೆ ಒಂದು ಮನುಷ್ಯ ಮುಟ್ಲಾದ ಜಾಗಗಳಿದೆ, ಅಂತ ಒಂದು ಜಾಗ ಅಲ್ಲಿದೆ ಬದರಿ, ಅದು ಉತ್ತರ ಬದರಿ ಅಂತ ಹೇಳ್ತಾರೆ. ಮಹಾಭಾರತದಲ್ಲಿ ಬರುತ್ತೆ, ಪಾಂಡವರಲ್ಲಿ ಹೋಗಿದ್ರು ಅಂತ ಹೇಳ್ತಾರೆ. ಪಾಂಡವರಲ್ಲಿ ಹೋಗಿ ವೇದವ್ಯಾಸ ಕಂಡು ಮುಂದೆ ಹೋದ್ರು ಅಂತ ಮಹಾಭಾರತ ಹೇಳ್ತಾರೆ. ಜಫರು ಮಧುಜಕ್ಕೂ ಅದು ಬಿಟ್ಟು ಟ್ಯಾಲಿ ಆಗುತ್ತೆ. ಅಲ್ಲಿ ವೇದವ್ಯಾಸ ಸಾಕ್ಷಾತ್ ಕಾಣಿಸ್ತಾರೆ ಅಂತೇಳಿ ಅದು ಅಲ್ಲಿ ಪ್ರತೀತಿ ಹೇಳೋದು. ಇಲ್ಲಿ ಸನ್ನಿಧಾನ, ಅಲ್ಲಿ ಸಾಕ್ಷಾತ್ ಕಾಣಿಸ್ತಾರೆ ಅಂತ ಹೇಳೋದು. ಇಲ್ಲ, ಮೊದಲೇ ಬರೆದಿದೆ, ಅದೊಂದು ಇಂಟ್ರೆಸ್ಟಿಂಗ್ ಕ್ವಶನ್. ಮಹಾಭಾರತ ಯಾವಾಗ ಬರೆದ್ರು ವೇದವ್ಯಾಸರು, ಅದು ಬಹಳ ಇಂಟ್ರೆಸ್ಟಿಂಗ್. ಅದು ಒಂದು, ಅದು ಮಹಾಭಾರತನೇ ಹೇಳ್ತಾರೆ. ಮಹಾಭಾರತ ಬರೆದಿದ್ದು ಅದು ಆಗೋದಕ್ಕಿಂತ 600 ಇಯರ್ಸ್ ಮೊದಲೇ ಬರೆದ್ರಂತದ್ರ, 600 ಇಯರ್ಸ್ ಮುಂಚೆ ನೆನ್ಬಿಟ್ಕೊಡಿ. ವೇದವ್ಯಾಸರು ಮಹಾಭಾರತ ಬರೆದಾದ್ಮೇಲೆ ಧೃತರಾಷ್ಟ್ರ ಹುಟ್ಟಿದ್ದು 600 ವರ್ಷ ಆದ್ಮೇಲೆ ಹುಟ್ಟುತ್ತಾರೆ. ತಮಾಷೆ ಅಂದ್ರೆ ಬರೆದಾಗ ಆಯ್ತು ಅಂತ ಹೇಳಿ, ಏನು ಬರೆದಿದ್ರೆ ಹಾಗಾಯ್ತು. ನ್ಯೂಸನ್ ತಪ್ಪಾಗಿ ನ್ಯೂಸ್ ಕೊಟ್ಟಿರ್ತಾರೆ, ಆಗಿದ್ದ ನ್ಯೂಸನ್ ತಪ್ಪಾಗಿ ಕೊಡೋದು ಉಂಟು. ನಮ್ಮಲ್ಲಿ ವಿಡಿಯೋ ಇತ್ತು, ಆಡಿಯೋ ಇತ್ತು, ತಪ್ಪು ನ್ಯೂಸ್ ಬಂದು ಒಂದು ಅಪಾರ ಜನರು ಕಡೆ ಕೊಟ್ಟಿರ್ತಾರೆ, ಪ್ಲೀಸ್ ಒಂದು ಇನ್ನು ಕೊಟ್ಟಿರ್ತಾರೆ, ಕಾರ್ಯಜಾಂಡ ಕೊಟ್ಟಿರ್ತಾರೆ. ಆದ್ರೆ ವೇದವ್ಯಾಸ 600 ವರ್ಷ ಮುಂಚೆ ಬರೆದರು ಅಂತ ಸ್ಕಂದ ಪುರಾಣದಲ್ಲಿ ಬರುತ್ತೆ ಆ ಮಾತು. ಅಂದ್ರೆ ವ್ಯಾಸ ಷಟ್ಶತ ವರ್ಷೀಯ ಧೃತರಾಷ್ಟ್ರ ಮಜೀಜನ ಅಂತ ಸ್ಕಂದ ಪುರಾಣ. ವೇದವ್ಯಾಸ ಎಷ್ಟು ಮೊದಲೇ ಬರೆದಿದ್ರು ಅಂತ ನಿರ್ದೇಶನ, ವಾಲ್ಮೀಕಿ ಕೂಡ ಹಾಗೆಲ್ಲ ಬರೆದಿದ್ರು, ರಾಮಾಯಣ ಆದ್ಮೇಲೆ ಬರೀತಾರೆ. ವೇದವ್ಯಾಸರು ಮುಂಚೆನೆ ಬರೆದಿರ್ತಾರೆ, ಅಲಾಗ್ ವಿತ್ ಡೈಲಾಗ್ಸ್ ಎಲ್ಲ ಹಾಗೆ ನಡೆಯುತ್ತೆ ಅಂತ ಹೇಳ್ತಾರೆ. ಇದು ಬಹಳ ಆಶ್ಚರ್ಯ. ವಾದಿರಾಜ ಸ್ವಾಮಿಗಳು ವಿಸ್ತಾರವಾಗಿ ಅದನ್ನ ಅವರ ಟಿಪ್ಪಣಿಯಲ್ಲಿ ಹೈಲೈಟ್ ಮಾಡ್ತಾರ ಭಾಗ. ಹೌದು, ಅವರು ವೇದ ವ್ಯಾಸರಲ್ಲ. ವೇದ ವ್ಯಾಸರು ಯಾರದು? ಈ ಸೋಮಯಾಜಿ ಅವರು ಬರೆದಿದ್ದೇನೆ ನಂಬ್ತೀರಿ ನೀವು ಪ್ರತಿನಿತ್ಯ ಭವಿಷ್ಯನ? ಮತ್ತೆ ವೇದ ವ್ಯಾಸರು ಬರೆದ ಯಾಕೆ ಒಪ್ಪೋದಿಲ್ಲ ಆಗಿದ್ರೆ? ಹೌದಲ್ಲ, ಇವರು ಸುನಾಮಿ ಬರುತ್ತೆ ಅಂತ ಹೇಳಿದ್ರು. ಸೈಂಟಿಫಿಕ್ ಪ್ರೆಡಿಕ್ಟ್ ಮಾಡ್ತಾರೆ, ಅದೇನು ಸೈಂಟಿಫಿಕ್ ಪ್ರೆಡಿಕ್ಷನ್? ಸೈಂಟಿಫಿಕ್ ಪ್ರೆಡಿಕ್ಷನ್ ಇಸ್ ವ್ಯಾಲಿಡ್. ಅರ್ಥ ಆಯ್ತಾ? ಸುಮ್ಮನೆ ಪ್ರೆಡಿಕ್ಟ್ ಮಾಡಿದ್ರೆ ಅರ್ಥ ಇಲ್ಲ. ಸೈಂಟಿಫಿಕಲಿ ಮಾಡಿದಾಗ ವ್ಯಾಲಿಡ್ ಹೌದಲ್ಲ? ಅದು ವೇದ ವ್ಯಾಸರು ಸ್ಪಿರಿಚುಯಲಿ ಪ್ರೆಡಿಕ್ಟ್ ಮಾಡ್ತಾರೆ, ಸಾಕ್ಷಾತ್ ದೇವರು ಅವರು ವೇದ ವ್ಯಾಸರು. ಅದರಿಂದ ಸರಿ, ಏನು ತಪ್ಪಲ್ಲ. ಪ್ರಿಡಿಕ್ಷನ್ ಇಸ್ ಅಲೋಡ್ ಪ್ರೊವೈಡೆಡ್ ದಟ್ ಶುಡ್ ಬಿ ಪ್ರಾಪರ್ಲಿ ಬೇಸ್ಡ್ ಆನ್ ಸಮ್ ಫ್ಯಾಕ್ಟ್ಸ್. ಪ್ರಿಡಿಕ್ಷನ್ ತಪ್ಪೋ ಅಂತ ಹೇಳೋದಿಲ್ಲ. ಮೆಕ್ಯಾನಿಕಲ್ ಪ್ರಿಡಿಕ್ಷನ್ ಇಸ್ ರಾಂಗ್. ಇವತ್ತು ಮಾಡ್ತಿರೋದು ಅಂಥದ್ದು ಮಾಡ್ತಾರಲ್ಲ, ಅದನ್ನು ಬೈತೇವೆ ಅಟ್ಟಿಗೆ. ಬರೀ ಪ್ರಿಡಿಕ್ಟ್ ಮಾಡಿ ಏನೋ ತಪ್ಪಲ್ಲ. ಇವತ್ತು ಕ್ಯಾನ್ಸರ್ ಬಂದು ಇಷ್ಟು ದಿವಸ ಆಯ್ತಾನೆ ಹೇಳ್ತಾರೆ, ಕರೆಕ್ಟ್ ತಪ್ಪೇನೆ ಅದರೊಳಗೆ? ಅದಲ್ಲ, ಇಂತಿಂಥ ರೋಗ ಬಂದ್ರೆ ಇದು ಹೆಚ್ಚು ಬರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅದು ಮೆಡಿಕಲ್ ಪ್ರಿಡಿಕ್ಷನ್, ಅದು ಏನು ತಪ್ಪಲ್ಲ. ಅಥದ್ದು ತಪ್ಪಾಗುತ್ತೆ, ಅವರು ಇದು ಎಕ್ಸೆಪ್ಷನ್ ಅಂದ್ ಬಿಡ್ತಾರೆ ಅಷ್ಟೇ. ಏನ ಏನ ವೇದವ್ಯಾಸರು ಏನ್ ಬೇಕು ಕೇಳಿದ್ದೆ ನಿಮ್ದೇನ? ಅವ್ರು ಹಾಗೆ ಬರೆದ್ರು, ವೈಶಂಪಾಯನ ಬರಿಬೇಕಾರೆ ಕೇಳಿದ್ರು, ನಾವೊಂದು ಬರಿಬೇಕಾರೆ ಹಾಗೆ ಬರೀತಾರೆ. ಯಾರು ಪ್ರಶ್ನೆ ಮಾಡಿದ್ರೆ ಯಾರು ಉತ್ತರ ಕೊಟ್ಟರು ಅಂತ ಟೆಕ್ನಿಕ್ ಆಫ್ ಇದು ನರೇಷನ್, ಆ ಟೆಕ್ನಿಕ್ ಅಲ್ಲಿ ಬರೆದ್ರು. ಅದು ತುಂಬಾ ಪಾಪ್ಯುಲರ್ ಟೆಕ್ನಿಕ್ ಕೂಡ ಹೌದು, ಪುರಾಣ ಪ್ರಪಂಚವನ್ನು ಇರೋದು ಹಾಗೆ ಒಂಥರ ಡೈಲಾಗ್ ಮಾಡಿದ್ರು. ಅದು ಇವರು ಕಾಪಿ ಮಾಡಿದ್ರು ಬೈಬಲ್ನಲ್ಲಿ, ಇದರಲ್ಲೆಲ್ಲ ಅದೇ ಟೈಪ್ ಕಾಪಿ ಮಾಡ್ತಾರೆ, ಡೈಲಾಗ್ಸ್ ಕಾಪಿ ಮಾಡ್ಬಿಟ್ಟು ಬೇರೆ ಉಪನಿಷತ್ತಲ್ಲಿ ಹಾಗೆ ಬರುತ್ತೆ. ಉಪನಿಷತ್ತಲ್ಲೂ ಕೂಡ ತತ್ವಮಸಿ ಸೇತೆ ಗೀತ ಅವರು ಬಂದಿದ್ದಿಲ್ಲಿ, ಅದು ಡೈಲಾಗ್ ಫಾರ್ಮುಲಾನೇ ಬಂದಿದ್ದು ಉಪನಿಷತ್ತಲ್ಲಿ. ಅದು ನಮ್ಮ ಸ್ಪಿರಿಚುವಲ್ ಟೆಕ್ನಿಕ್, ಮೋಸ್ಟ್ ಎಫೆಕ್ಟಿವ್ ಕೃಷ್ಣಾರ್ಜುನ ಸಂವಾದ. ಅದು ವಾಯಿಸಿದ ಹಾಗೆ ಭಗವದ್ಗೀತೆ ಕೂಡ ಅರ್ಜುನ ವಾಚ ಭಗವಾನ ವಾಚ ಅಡಿತನೆ ಬರೋದು. ಬೇರೆ ಹೆಸರು ಶುಕಾಚಾರ ಜನದ ಬಗ್ಗೆ ಬಹಳ ಮಹಾಭಾರತದಲ್ಲಿ ಬರುತ್ತೆ, ವಾಯುಪುರಾಣದಲ್ಲಿ ಬರುತ್ತೆ, ತುಂಬಾ ಕಡೆ ಬರುತ್ತೆ. ಒಬ್ಬ ಕೃತಾಚೀತ ಅಪ್ಸರೆ ಇರ್ತಾಳೆ, ಅವಳಿಗೆ ವೇದವ್ಯಾಸರಿಂದ ಮಗುವನ್ನು ಪಡೆಯಬೇಕು ಅಂತ ಭಾರಿ ಅಪೇಕ್ಷೆ, ವೇದವ್ಯಾಸರಿಂದ ಪಡೆಯಬೇಕು ಅಂತ ಅಪೇಕ್ಷೆ ಇತ್ತು. ಆದ್ರೆ ವೇದವ್ಯಾಸರು ಯಾರನ್ನು ಕಣ್ಣೆತ್ತಿ ನೋಡೋದಿಲ್ಲ. ಅದಕ್ಕೆ ಅವಳು ಏನ್ ಮಾಡಿದಂತೆ, ಒಂದು ಗಿಳಿ ರೂಪದಲ್ಲಿ ಬಂದಂತೆ, ಒಂದು ಹೆಣ್ಣು ಗಿಳಿ ರೂಪದಲ್ಲಿ ಬಂದು ಅವರ ಮುಂದೆ ಕೊಡುತ್ತಾರೆ. ಆ ವೇದವ್ಯಾಸರು ನೋಡುತ್ತಾರೆ. ಆಗ ಹುಟ್ಟಿ ಬಂದವರೇ ಶುಕಾಚಾರ್ಯ, ಹೆಣ್ಣು ಗಿಳಿಯಿಂದ ಹುಟ್ಟಿ ಬಂದಿದ್ದು ರೂಪದೊಳಗೆ. ಬಟ್ ಹುಟ್ಟಿಸಿದ್ದು ನೋಡ್ತಿರ್ಲಿಕ್ಕೆ ಹುಟ್ಟಿಸಿದ್ದು ಹೇಗೆ ಕೃತನಾಟ ಪಾಂಡರಾಜನ ಹುಟ್ಟಿಸ್ತಾರೋ ಆ ಥರ ಹುಟ್ಟಿಸ್ತಾರೆ. ಆಗ ಶುಕಾಚಾರ್ಯ ಹುಟ್ಟಿ ಬರುತ್ತಾರೆ. ಆಗ ರುದ್ರದೇವರು ತಪಸ್ ಮಾಡಿರ್ತಾನೆ, ಮಗನಾಗಿ ಹುಟ್ಟಿ ಬರಬೇಕು, ವರ ಕೊಡಿ ಅಂತ ಕೇಳಿರ್ತಾರೆ. ಇವಳ ಅಪೇಕ್ಷೆ ಮಗು ಬೇಕು ಅಂತೇಳಿ, ಅವರ ಅಪೇಕ್ಷೆ ಮಗನಾಗಿ ಹುಟ್ಟಬೇಕು ಅಂತೇಳಿ, ಎರಡನ್ನೂ ಸೇರಿ ಶಿವರು ಏನ್ ಮಾಡ್ತಾರೆ, ಶುಕಾಚಾರ್ಯ ಹುಟ್ಟಿಸ್ತಾರೆ, ಅವರೇ ಶಿವನ ಅವತಾರ. ಅದಕ್ಕೆ ಶಿಕಿಯ ಮಗನಾದ್ರೆ ಶುಕ ಅಂತ ಹೇಳ್ತಾರೆ, ಶಿಕಿಯ ಮಗ ಶುಕ, ಶಿಕಿ ಅಂದ್ರೆ ಹೆಣ್ಣಿಗಿರಿ. ಮತ್ತೆ ನೀವ್ಯಾರು ಕೇಳೋದಿಲ್ಲ ಯಾವುದೆಲ್ಲ ಏನ್ ಬೇಕು? ಹೌದು, ಇಲ್ಲ ಒಬ್ಬಳೇ ಸತ್ಯವತಿ, ಸತ್ಯವತಿ ಯಕ್ಷಿಣಿ ಹರಿವಂಶ ನೆಡುತ್ತಾರೆ. ಒಬ್ಬ ಪಿತೃ ಅಂತ ಇದ್ದಾರೆ, ಅಗ್ನಿಶ್ವಾಸವಂತ ಪಿತೃಗಳು, ಅವ್ರ ಕಣ್ಣಿ ಕಾಣೋದಿಲ್ಲ, ಸೂಕ್ಷ್ಮ ದೇಹ ಅವರದು. ಅವ್ರ ಮಗಳು ಅಚ್ಚೋದ ಅಂತ ಇರ್ತಾಳೆ, ಅವಳೇ ಸತ್ಯವತಿಯಾಗಿ ಹುಟ್ಟದು. ಅಚ್ಚೋದ ತನ್ನ ತಂದೆ ಯಾರು ಅಂತ ನೋಡಕ್ಕೆ ಇಷ್ಟಪಡ್ತಾಳೆ, ಸೂಕ್ಷ್ಮ ದೇಹ ಕಣ್ಣಿ ಕಾಣೋದಿಲ್ಲ. ಆಗ ಅಮಾವಾಸ್ಯೆ ಒಬ್ಬ ರಾಜ ಮೇಲೆ ಹೋಗ್ತಾ ಇರ್ತಾರೆ ಆಕಾಶದೊಳಗೆ, ಅವನ ಹೆಂಡತಿ ಅದ್ರಿಕಾ ಅಂತ ಹೆಸರು. ಅವರಿಬ್ಬರು ನೋಡಿ ನನ್ನ ತಂದೆ ಇವರೇ ಇರಬಹುದು ಅನ್ಕೊಂಡ್ಲಂತೆ, ಅವ್ರು ಆಗಿರೋದಿಲ್ಲ. ಹಾಗೆ ನಿಜ ತಂದೆ ಹೇಳ್ತಾರೆ, ನೀನು ಬೇರೆಯವರ ತಂದೆ ಅಂತ ತಪ್ಪು ತಿಳ್ಕೊಂಡಿದ್ದಕ್ಕೆ ನೀನು ಅವ್ರ ಮಕ್ಕಳಾಗಿ ಹುಟ್ಟು, ಮಗಳಾಗಿ ಹುಟ್ಟು ಅಂತ ಹೇಳ್ತಾರೆ. ಅವರೇ ಉಪರಿಚಯ ಹೊಸವಾಗಿ ಹುಡ್ತಾನೆ ಆತ, ಅವಳ ಹೆಂಡತಿಯಾಗಿ ಅವಳು ಹುಡ್ತಾಳೆ. ಈಕೆ ಮಚ್ಚ ಮೀನಿನ ಹೊಟ್ಟೆಯಲ್ಲಿ ಕೂಡ ಹುಟ್ಟು ಬರ್ತಾಳೆ ಸತ್ಯವತಿ. ಅದಕ್ಕೆ ಮಚ್ಚ ಗಂಧಿ ಅಂತ ಹೆಸರಾಗಿರುತ್ತೆ. ಆ ದಾಶರಾಜ ಏನ್ ಮಾಡ್ತಾನೆ, ಅವಳನ್ನು ಜೋಪಾನ ಮಾಡಿರ್ತಾನೆ. ಮಗಳು ಇವನು ಮಗಳು ಅಪ್ಪು ಪೋಷಣೆ ಮಾಡಿದ್ದಲ್ಲ ಮಚ್ಚರಾಜ, ಅದಕ್ಕೆ ಅವಳಿಗೆ ದಾಶ ಕುಮಾರಿ ಅಂದ್ರೆ ಬೆಸ್ತರ ಕನ್ಯೆ ಅಂತ ಹೇಳಿದಾಗ. ನಿಜವಾಗ್ಲೂ ಬೆಸ್ತರಲ್ಲಿ ಹುಟ್ಟಿ ಬಂದವಳಲ್ಲ ಅವಳು, ಶತಂದ ರಾಜ ಕ್ಷತ್ರಿಯ. ಅವಳನ್ನು ನೋಡ್ತಾರೆ, ಮದುವೆಯಾಗಲು ಇಷ್ಟಪಡ್ತಾರೆ. ಆಗ ಧರ್ಮಶಾಸ್ತ್ರ ಪ್ರಶ್ನೆ ಬರುತ್ತೆ, ಒಬ್ಬಳು ಮದುವೆ ಆಗಬಹುದೋ ಬೇಡೋ ಅಂತ ಪ್ರಶ್ನೆ ಬರುತ್ತೆ. ಆಗ ಇನ್ವೆಸ್ಟಿಗೇಟ್ ಮಾಡ್ತಾರೆ, ಅವಳು ಗೊತ್ತಾಗುತ್ತೆ ಅವಳು ಬೆಸ್ತರ ಹುಡುಗಿ ಎಲ್ಲ, ಅವಳು ಕ್ಷತ್ರಿಯ ಹುಡುಗಿ ಅಂತ ಗೊತ್ತಾದ್ಮೇಲೆ ಶಂತನ ರಾಜ ಮದುವೆ ಆಗ್ತಾರೆ. ಮೊದಲೇ ಮದುವೆ ಆಗೋದಿಲ್ಲ, ಅಷ್ಟೇ ಜನ ಕೇಳಿ ಅಭ್ಯಾಸ ಆಗಿಬಿಟ್ಟು ಏನಾಗಿದೆ, ಶತ್ರದ ಹಾದಿ ಬೆಸ್ತರು ಮದುವೆ ಆಗಿಬಿಟ್ಟ ಅಂತ ಹೇಳಿ ಅಪಪ್ರಚಾರ ಮಾಡ್ತಾರೆ. ಅದು ಇನ್ವೆಸ್ಟಿಗೇಟ್ ಮಾಡಿ ಸರಿ ಅಂತ ಗೊತ್ತಾದ್ರೂ ಮದುವೆ ಆಗ್ತಾನೆ ಹೊರತು ಹಾಗೆ ಮದುವೆ ಆಗೋದಿಲ್ಲ. ಮದುವೆ ಮಾಡಿದ್ರೆ ಭೀಷ್ಮರೇ ಮದುವೆ ಮಾಡಿಸ್ತಾರೆ, ತಂದೆಗೆ ಭೀಷ್ಮರೇ ಮದುವೆ ಮಾಡಿಸ್ತಾರೆ, ಎಲ್ಲ ವೆರಿಫೈ ಮಾಡಿ ಮದುವೆ ಮಾಡಿಸ್ತಾರೆ. ಅದು ವಿಶೇಷ ಅನ್ನೋದಿಲ್ಲ. ಕಾರಿನ ಕಾರಿನ ಅಂದ್ರೆ ಇದು ಕನ್ಯೆಯ ಮಗ ಅಂತ ಅರ್ಥ. ಇದು ಕನ್ಯಾವಸ್ಥೆಯಲ್ಲಿ ಇದ್ದಾಗಲೇ ಹುಟ್ಟಿದವಳಾದ್ರಿಂದ ಅವರಿಗೆ ಕಾನೀನ ಅಂತ ಕರೀತಾರೆ. ಕಾನೀನ ಅಂದ್ರೆ ಕನ್ಯಾಪುತ್ರ ಅಂತೇಳಿ. ಅವರು ಕನ್ಯಾಪುತ್ರ ಆದ ಅವಳಿ ಮದುವೆ ಆಗಿದ್ದಲ್ಲ ಅಷ್ಟೇ ಅರ್ಥ ಹೊರತು ಅವ್ರು ಯಾರ ಮಗನೂ ಅಲ್ಲೇ ಅಲ್ಲ, ಹಾಗೆ ಅವತಾರ ಮಾಡಿ ಬಂದವರು. ಯಾವ ಬದಿಗಾಗಿ ಇಲ್ಲ ಎಂಬ ಕಾರಣದಕ್ಕೆ ಕಾನೇನ ಅಂತ ಹೇಳ್ತಾರೆ ಅಷ್ಟೇ. ಕಾನೇನ ಕಣ್ಣನು ಕಾನೇನೇ, ಕುಂತಿ ಬದಿಗಾಗಿದ್ದ ಮುಂಚೆ ಹುಟ್ಟುತ್ತಾನಲ್ಲ ಕಾರಣ, ಕಣ್ಣನನ್ನು ಕಾನೇನ ಅಂತಾನೆ ಕರೆಯೋದು. ಏನು ಕಾರಣ ಅಂತ ಕೇಳಿದ್ರೆ ಅಲ್ಲ, ಅದು ಇತಿಹಾಸ. ಮಹಾಭಾರತ ಹೀಗೆ ನಡೆಯುತ್ತೆ ಅಂತ ಬರೆದಿದ್ದು ಫಸ್ಟ್, ಹೀಗೆ ನಡೆಯುತ್ತೆ ಅಂತ ಬರೆದ್ರು. ಅದು ಸಿಂಬಾಲಿಕ್ ಆಯ್ತು. ಯಾವುದಕ್ಕೆ? ಫಿಲಾಸಫಿಗೆ. ಪಾಂಡವರೆಲ್ಲ ಸಜ್ಜನರು, ಧರ್ಮಗಳ ಸಂಕೇತ. ಕೌರವರು ದುಷ್ಟರು, ಅವರ ಧರ್ಮದ ಸಂಕೇತ. ಅವರಿಬ್ಬರ ಬಗ್ಗೆ ಗಣತಿ ಆಗುತ್ತೆ ಅಂದ್ರೆ ಧರ್ಮಧರ್ಮಗಳು ಯಾವಾಗಲೂ ಕೂಡ ಒಂದ ಕೂಡ ಕಂಪ್ಯಾಟಿಬಲ್ ಆಗೋದಿಲ್ಲ. ಫೈಟಿಂಗ್ ಇದ್ದಿದ್ದೆ ಯಾವಾಗಲೂ ಕೂಡ, ಧರ್ಮ ಅಧರ್ಮ ಅಂಬೋದು ಯಾವಾಗಲೂ ಕೂಡ ಫೈಟಿಂಗ್ ನೇಚರ್ ಇದ್ದೇ ಇರುತ್ತೆ, ಫಿಕ್ಷನ್ ಇದ್ದೇ ಇರುತ್ತೆ. ಅದಕ್ಕೆ ಗೆಲ್ಲೋದೇ ಯಾವಾಗಲೂ ಕೂಡ ಧರ್ಮ ಗೆಲ್ಲುತ್ತೆ, ಅಧರ್ಮ ಸೋಲುತ್ತೆ. ಈ ಸಿದ್ಧಾಂತವನ್ನ ಆ ಕಥೆಯ ಮೂಲಕ, ಇತಿಹಾಸದ ಮೂಲಕ ಪ್ರೆಸೆಂಟ್ ಮಾಡ್ತಾರೆ. ಗೊತ್ತಾಯ್ತಾ? ಅಂದ್ರೆ ಅವರೇ ಕೊಟ್ಟಿದ್ದಾರೆ ಇದಕ್ಕೋಸ್ಕರ ಬರ್ತಾರೆ, ಅವರೇ ಹೇಳ್ಬಿಡ್ತಾರೆ. ಮಹಾಭಾರತ ಬರೀ ಉದ್ದೇಶ ಏನು ಅಂತ ಕೇಳಿದ್ರೆ, ಹಿಸ್ಟ್ರಿ ಪರ್ಫೆಕ್ಟ್ಲಿ ರೆಪ್ರೆಸೆಂಟಿಂಗ್ ಫಿಲಾಸಫಿ. ಅರ್ಥ ಆಯ್ತಾ? ಈಗ ಎಲ್ಲ ಹಿಸ್ಟ್ರಿ ಆಗಿರುತ್ತೆ, ಬಟ್ ಪರ್ಫೆಕ್ಟ್ ಹಿಸ್ಟ್ರಿ ಆಯ್ತಾ? ಅದರಿಂದ ಡಿಟೇಲ ಬರೀತಾರೆ, ಅಷ್ಟೇ. ಡಿಟೇಲ ಬರೀತಾರೆ. ಮಹಾಭಾರತ ಏನೇ ನಡೀತಾ ಹೋಗ್ತಾ ಇದೆ, ಲೈಫ್ ನಡೆಯೋದೇ ಹಾಗೆ. ದುರ್ಯೋಧನ ಬರ್ತಾನೆ ಒಂದೇ ಮನೆಯಲ್ಲಿ, ಒಂದೇ ಮನೆಯಲ್ಲಿ ಭೀಮಸೇನ ದುರ್ಯೋಧನ ಇಬ್ಬರು ಇರ್ತಾರೆ. ಒಂದೇ ಮನಸ್ಸಿನೊಳಗೆ ಒಳ್ಳೇದು ಕೆಟ್ಟದ್ದು ಎರಡು ಸೇರ್ಕೊಂಡಿರುತ್ತೆ. ಒಳ್ಳೆ ಮತ್ತೆ ಸುಳ್ಳು ಹೇಳ್ಬೇಕು ಅಂತ ಒಬ್ಬನು, ಸತ್ಯ ಹೇಳ್ಬೇಕು ಅಂತ ಒಬ್ಬನು, ಬಂಗಾರ ತರ ತಗೋಂತ ಒಬ್ಬನು, ತಗೋಬೇಡ ಅಂತ ಒಳಗೆ ತಗೋಬೇಡ ಅಂತ ಹೇಳೋದೆಲ್ಲ ಧರ್ಮರಾಜನ ಆಸ್ಪೆಕ್ಟ್, ಮೊದಲು ತಗೊಂಬೇಡ ಅಂತ ಹೇಳೋದೆಲ್ಲ ದುರ್ಯೋಧನ ಆಸ್ಪೆಕ್ಟ್. ಮನಸ್ಸಿನಲ್ಲೇ ಕಾಂತ ನಡೀತಾ ಇರುತ್ತೆ. ಸಾಮಾನ್ಯ ಮೊದಲು ಏನಿರುತ್ತೆ, ಯಾರು ನೋಡೋದ್ರಲ್ಲಿ ಯಾಕೆ ತಗೋಬಾರದು ಅಂತಾನೆ. ದುರ್ಯೋಧನ ಪ್ರಜ್ಞೆ ಜಾಸ್ತಿ ಡಿವೇಟ್ ಆಗೋದು. ಧರ್ಮರಾಜನ ಸಪೋರ್ಟ್ ಯಾರ್ದಿದೆ, ಕೃಷ್ಣದೇವರ ಸಪೋರ್ಟ್ ಇದೆ. ಎಜುಕೇಟೆಡ್ ಮೈಂಡ್ ಕರೆಕ್ಟ್ ಡೈಟ್ ಮಾಡುತ್ತೆ. ಎಜುಕೇಶನ್ ಇಲ್ಲದೆ ಹೋಗ್ಬಿಟ್ರೆ ಅದು ಮಿಸ್ಗೈಡ್ ಆಗ್ತಾರೆ ಸಾಮಾನ್ಯ. ಎಜುಕೇಶನ್ ಕರೆಕ್ಟ್ ಮ್ಯಾನ್ ಅಂತ ಹೇಳ್ತಾರೆ. ರೆಕ್ಟಿಫಿಕೇಶನ್ ನಾವು ಹಾಲ್ಟ್ ಇರಿಸಬೇಕಾದ ನಮಗೆ ಫಿಲಾಸಫಿ ಬೇಕು. ಫಿಲಾಸಫಿ ಗೈಡ್ ಮಾಡಿದ್ರೆ ಮನುಷ್ಯ ಸರಿಯಾಗಿರ್ತಾರೆ. ದುರ್ಯೋಧನ ಗೈಡ್ ಯಾರು ಗೊತ್ತಾ? ಶಕುನಿ. ಆ ಗೈಡ್ ಎಲ್ಲ ಮಿಸ್ಗೈಡ್ ಅವರು ಹಾಳು ಮಾಡಿಬಿಡ್ತಾರ. ಪಾಂಡವರಿಗೆ ಗೈಡ್ ಕೃಷ್ಣ. ಸೊ ಯಾರನ್ನ ಭಗವಂತ ಗೈಡ್ ಮಾಡ್ತಾನೋ ಅವ್ರು ಪಾಂಡವರಂತೆ ಬದುಕ್ತಾರೆ. ಯಾರನ್ನ ಶಕುನಿ ಗೈಡ್ ಮಾಡ್ತಾನೋ ಅವ್ರು ಗೌರವಂತೆ ಬದುಕ್ತಾರೆ. ಅದರಿಂದ ಹ್ಯಾವ್ ಎ ಗುಡ್ ಗೈಡ್ ಅಂತ ಹೇಳ್ತಾರೆ. ಒಳ್ಳೆ ಗುರುಗಳು ಸಿಗಬೇಕು ಅನ್ನೋ ಸಂದೇಶ ಕೂಡ ಸರ್. ಮಹಾಭಾರತ ಒಂದೆರಡು ಸಂದೇಶ ಅಲ್ಲ, ಬ್ಯಾಕ್ವರ್ಡ್ ಸಂದೇಶ. ಎಷ್ಟು ತಗೊಂಡ್ರೆ ಅರ್ಥ ಆಗ್ತಾನೆ ಇರುತ್ತೆ, ನಾವು ತಿಳ್ಕೊತಾನೆ ಇರ್ಬೋದು. ಮಹಾಭಾರತದಲ್ಲಿ ಅವತಾರ ಹೆಚ್ಚಿ, ಸಭಾಪರ್ವದಲ್ಲಿ 24 ಅವತಾರ ಹಿಡ್ತಾರೆ. ಸಭಾಪರ್ವದಲ್ಲಿ ಮೇನ್ಲಿ ಕೃಷ್ಣಾವತಾರ ರಾಮಾವತಾರ ಹೆಚ್ಚು ಬರ್ತದೆ. ರಾಮಾವತಾರ ವನಪರ್ವದಲ್ಲಿ ಹೇಳ್ತಾರೆ. ಇಡೀ ಮಹಾಭಾರತ ಕೃಷ್ಣಾವತಾರ ಹೇಳ್ತದೆ. ಸಭಾಪರ್ವದಲ್ಲಿ ಮಾತ್ರ ಎಲ್ಲ ಅವತಾರಗಳನ್ನ ಒಂಥರ ಫ್ಲಾಶ್ ಬ್ಯಾಕ್ ಟೈಪ್ ಹೇಳ್ತಾ ಹೋಗ್ತಾರೆ. ಫಾಸ್ಟ್ ಆಗಿಲ್ಲ, ಭೀಷ್ಮರು ಹೇಳ್ತಾರೆ. ಭೀಷ್ಮರು ಹೇಳ್ತಾರೆ ರಾಮನ, ಭೀಷ್ಮರು ಬಾಯಲ್ಲಿ ಧರ್ಮರಾಜ ಹೇಳ್ತಾರೆ ರಾಮನ. ಕೃಷ್ಣನಿಗೆ ಅಗ್ರ ಪೂಜೆ ಮಾಡುವ ಯಾತಕ್ಕೆ ಅಂದ್ರೆ ಈತ ಸಾಕ್ಷಾತ್ ನಾರಾಯಣ ಅಂತ ಹೇಳಿ ಬ್ಯಾಕ್ಗ್ರೌಂಡ್ ಎಲ್ಲ ಕೊಡ್ತಾರೆ. ಆ ಎಲ್ಲ ಅವತಾರ ಕಥೆಯಲ್ಲಿ ಬರುತ್ತೆ ಅದು ಮಹಾಭಾರತದಲ್ಲಿ. ಹಾ, ಮತ್ತೆ ಹೌದು ಹೌದು. ಹೌದು ಹೌದು, ಸರಿ. ಈಗ ಅವತಾರ ಕೃಷ್ಣಾವತಾರದಲ್ಲಿ ಏನಾಯ್ತು ಅಂದ್ರೆ, ಅವ್ ಲಾಂಗ್ ಜಗತ್ತಿಗೆ ತುಂಬಾ ಕಾಲ ವರ್ಷಗಳ ಕಂಡಿದ್ದು ರಾಮಾವತಾರ ಕೃಷ್ಣಾವತಾರ. ಅದು ಎಲ್ಲರಿಗೂ ತಿಳಿಯದ ಅರ್ಥ ಆಯ್ತಷ್ಟೇ. ಒಂದು ಉಸಿರಾಟ ನಮ್ಗೆ ಇಂಪಾರ್ಟೆನ್ಸ್ ಗೊತ್ತಾಗದೆ ಯಾವಾಗ, ಸ್ವಲ್ಪ ಆಕ್ಸಿಜನ್ ಕಡಿಮೆ ಇದ್ದಾಗ ಸ್ವಲ್ಪ ಫೀಲ್ ಮಾಡ್ತೀವಿ, ಉಳಿದಂತೆ ನಮಗೆ ಗೊತ್ತಾಗದೇ ಇಲ್ಲ. ಆಮೇಲೆ ಅವಮಾತ ಆಕ್ಸಿಜನ್ ಬೇಕು ಅಂದ್ರೆ ಯಾವಾಗಲೂ ಬೇಕು, ಅವಾಗ ಗೊತ್ತಾಗತ್ತಷ್ಟೇ. ರಾಮಾವತಾರ ಕೃಷ್ಣಾವತಾರ ಲಾಂಗ್ ಪೀರಿಯಡ್ ಇದ್ದಿದ್ರಿಂದ ವಿಸಿಬಲ್ ಆಗಿ ವಾಯುದೇವರ ರೋಲ್ ಏನಂತ ಗೊತ್ತಾಯ್ತು. ಬೇರೆ ಕಡೆ ಗೊತ್ತಾಗಲಿಲ್ಲ ಅಷ್ಟೇ, ಅವ್ರದ್ದು ಇಲ್ಲ ಅಲ್ಲ. ಎಲ್ಲ ಕಡೆ ವಾಯುದೇವರ ರೋಲ್ ಯಾವಾಗಲೂ ಎತ್ತರ ಬೇರೆ ಎಲ್ಲ ದೇಹದಲ್ಲಿ ಇದ್ಮೇಲೆ ಇರಲೇಬೇಕು ಅಂತ ಹೇಳ್ತೇವಲ್ಲ, ಅದು ಕಾಮನ್. ಅದು ಕೆಲವು ಕಡೆ ಕ್ಲಿಯರ್ ಆಗಿ ಕಾಣದೆ, ಕೆಲವು ಕ್ಲಿಯರ್ ಆಗಿ ಕಾಣೋದಿಲ್ಲ ಅಷ್ಟೇ ಹೊರತು ಬೇರೆ. ಇವತ್ತು ಇಂಜಿನಿಯರಿಂಗ್ ಎಲ್ಲರೂ ಓದ್ಬೋದಾ? ಮೆಡಿಕಲ್ ಎಲ್ಲರೂ ಓದ್ಬೋದಾ? ಹೇಳಿ, ಏನ್ ಬೇಕು ಅದಕ್ಕೆ? ಒಂದು ಎಲಿಜಿಬಿಲಿಟಿ ಇದ್ದಿದೆ, ಪುರಾಣಕ್ಕೊಂದು ಎಲಿಜಿಬಿಲಿಟಿ ಇದೆ. ಹೌದಾನೆ? ಅವ್ರು ಓದ್ಬೋದು. ಮತ್ತೆ ಎಲ್ಲರೂ ಎಲ್ಲ ಓದ್ಬೋದು ಅಂತ ವಾದೆ ಮಾಡಿದ್ರೆ ಮೆಡಿಕಲ್ ಎಲ್ಲರಿಗೂ ಓದ್ತೀವಿ. ಮೆಡಿಕಲ್ನಲ್ಲಿ ಒಬ್ಬ ಆರ್ಟ್ ಸ್ಟೂಡೆಂಟ್ ಫಸ್ಟ್ ರ್ಯಾಂಕ್ ಹೋದ್ರೆ ಮೆಡಿಕಲ್ ಓದಕ್ ಬರೋದು, ಆಯ್ತಾ? ಸೈನ್ಸ್ ಸ್ಟೂಡೆಂಟ್ ಏನೇ ಕಡಿಮೆ ಮಾರ್ಕ್ಸ್ ಇದ್ರೂ ಓದಕ್ ಬರೋದಿಲ್ಲ, ಆಯ್ತಾ? ಅದೇ ರೀತಿ ಪುರಾಣಗಳಿಗೂ ಒಂದು ಕಾಂಪಿಟೆನ್ಸ್ ಬೇಕಾಗ್ತದೆ. ಅದಿದ್ದವ್ರು ಓದ್ಬೋದು. ಉಂಟು ಮಹಾಭಾರತ ರಾಮಾಯಣ ಎಲ್ಲ ಒಂದೇ ಹತಾಥೋ ಬ್ರಹ್ಮ ಜಿಜ್ಞಾಸ ಇದ್ದ ಹಾಗೆ. ಮೊದಲನೇದಾಗಿ ಅವನಿಗೆ ಶುದ್ಧವಾದ ಥಿಂಕಿಂಗ್ ಇರಬೇಕು, ಡೆಡಿಕೇಶನ್ ಇರಬೇಕು, ಅರ್ಥ ಜ್ಞಾನ ಇರಬೇಕು. ಈ ಆಚಾರ ಹೇಳಿದಾರಲ್ಲ, ಇಷ್ಟು ಭಾಷೆ ಜ್ಞಾನ ಇರಬೇಕು, ಇಷ್ಟು 100 ಶೈಲಿ ಜ್ಞಾನ ಇರಬೇಕು. ಅವೆಲ್ಲ ಪ್ರೇರಿತ್ತು ಲ್ಯಾಬ್ರೇಟರಿ ಹೋಗಿಕ್ಕಿಂತ ಮುಂಚೆ ಅದು ಯಾವ ಯಾಕಿದ್ದು ಗೊತ್ತಿರಬೇಕು. ಕೊನೆ ಪಟ್ಟ ಹೌದಲ್ಲ, ಬಾಯ್ನಾಗ ರುಚಿ ನೋಡಿದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್ ಗತಿ ಏನಾಗುತ್ತೆ. ಅವನು ಅಷ್ಟರು ಎಂಟ್ರಿಗೆ ಹೋಗ್ಬೇಕಾದ್ರೆ ಹುಷಾರು ಅಂತ ಹೇಳಿರ್ತಾರೆ, ಡೇಂಜರ್ ಇದ್ದಾಗೆ ಅಷ್ಟು ಪ್ರಿಕಾಷನ್ಸ್ ತಗೊಂಡು ಹೋಗ್ಬೇಕು. ನೀವು ತಪ್ಪು ತಿಳ್ಕೊಂಡ್ಬಿಡ್ತಾರೆ, ಕಥೆಗಳಿರಲ್ಲ ಗೊತ್ತಾಗ್ತಾನೆ ಆಗಿರೋದು. ನೀವು ಸೇನೆ ಮಿಷನೇ ಇರಲಿಲ್ಲ, ದೊಡ್ಡ ಗಣಾಟೆ ಬಿಟ್ಬಿಟ್ರಿ ಅವ್ರು. ಗೊತ್ತಾಯ್ತಾ? ಬರೀ ತಪ್ಪು ಕಲ್ಪನೆ ಎಲ್ಲೋ ಒಂದು ಓದಿದ್ರೆ ಅಪಾರ್ಥ ಮಾಡ್ಕೊಂಡ್ಬಿಟ್ರು. ಅದು ಯಾವುದೋ ಬಯೋ ಪ್ರಸಂಗ, ಒಂದು ಬಯೋ ಪ್ರಸಂಗದ ಹೇಳಿದ ಮಾತ್ರ ಹಾಗೆ ತಿಳ್ಕೊಂಡ್ಬಿಟ್ರೆ ಜನಗಳು, ಅದು ತಪ್ಪು ತಿಳ್ಕೊಬಾರ, ಆ ಥರ ತಿಳ್ಕೊಬಾರದು. ಸಮಗ್ರವಾಗಿ ತಿಳ್ಕೊಬೇಕು ಅಷ್ಟೇ ಹೊರತು ಅವಸರ ಪಟ್ಟರಾಗಾದ್ರೆ ಆ ಒಂದು ಪೇಷನ್ಸು ಆ ಕಾಂಪಿಟೆನ್ಸ್ ಇದ್ದವ್ರು ಓದಬೇಕೆ ಹೊರತು ಉಳಿದವ್ರಿಗೆ ಅರ್ಥ ಆಗೋದಿಲ್ಲ ಅಂತ ಹೇಳಿ. ಅದಕ್ಕೆ ಪುರಾಣ ಜಾಗೃತಿ ಕೇಳಿ ಅಂತ ಹೇಳ್ತಾರೆ, ಓದಿ ಅನ್ನೋದಕ್ಕಿಂತ ಕೇಳಿ ಅಂತ ಹೇಳ್ತಾರೆ. ಕೇಳಿ ಅಂದ್ರೆ ಅರ್ಥ ಏನು? ಓದ್ದವ್ರು ಹೇಳ್ತಾರೆ ಕೇಳಿ ಅಂತ, ಓದ್ದವ್ರು ಹೇಳ್ತಾರೆ ಆದ್ರಿಂದ ಸರಿ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಓದ್ದೇ ಇದ್ದವ್ರು ಹೇಳೋ ಅಭ್ಯಾಸ ಬಂದಿದ್ದರಿಂದ ಕೆಟ್ಟ ಹೋಗ್ಬಿಡ್ತಾರೆ. ಪುರಾಣ ಹೇಳೋದು ಅಂದ್ರೆ ಅದೊಂಥರ ಲೋಯೆಸ್ಟ್ ಕ್ಲಾಸ್ ಆಫ್ ಇದು ಪೀಪಲ್ ಅಂತ ತಿಳ್ಕೊಂಡ್ಬಿಟ್ಟು ಅದಕ್ಕೆ ಅವ್ರು ಹೇಳೋದು ಕೇಳೋದು ವಾಕ್ಯತೆ. ಬಟ್ ರಿಯಲಿ ಪುರಾಣ ಹೇಳ್ಬೇಕಾದ್ರೆ ಭಾರಿ ಕಾಂಪಿಟೆನ್ಸ್. ಒದ್ದಾಚಾರ ಹೇಳ್ತಾರೆ, ವೇದ ಅರ್ಥವಾದ್ರೂ ಪುರಾಣ ಅರ್ಥ ಆಗೋದಿಲ್ಲ ಅಷ್ಟು ಕಷ್ಟ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಅವ್ರು ವೇದ ಓದಬಹುದು, ಪುರಾಣ ಓದಿಲ್ಲ ಅಂದ್ರೆ ಧ್ಯಾನ ಅಲ್ಲ ಅಂತ ತಿಳ್ಕೊಬಿಡಿ ಅಂತ ಹೇಳ್ತಾರೆ. ನಚೇ ಪುರಾಣ ಸಂವಿದ್ಯಾತ್ ನೈವ ಸಶ್ಯಾತ್ ವಿಚಕ್ಷಣ. ಪುರಾಣ ಸರಿಯಾಗಿ ಓದದೆ ಹೋದ್ರೆ ಅವ್ರು ವೇದ ಓದಿಲ್ಲ ಅಂತಾನೆ ಅರ್ಥ. ಅಷ್ಟರ ಮಟ್ಟಿಗೆ ವೇದ ಪುರಾಣಗಳಿಗೆ ಒಳ್ಳೆ ಒಂದು ಜಾಗ ಇದೆ, ಆ ಒಂದು ಪ್ಲೇಸ್ ಇದೆ, ಅದು ಜನಕ್ಕೆ ಅರ್ಥ ಆಗಿಲ್ಲ ಅಷ್ಟೇ. ಯಾವ್ದು ಯಾವ ಡಾಕ್ಟರ್ ಇದೇ ಡಾಕ್ಟರ್ ಅದರ 28 ಡಾಕ್ಟರ್ನೇ ಬಂದಿತ್ತು, 28 ಡಾಕ್ಟರ್ ಬಂದಿದೆ. ಹೌದು, ಅದೇ 6 ವರ್ಷ ಎತ್ತಕ್ಕೆ ಎತ್ತಿಕ್ಕಿದೆ ಡಾಕ್ಟರ್. ಈಗ ಎಷ್ಟು ವರ್ಷ ಇದೆ ಅದು? 43 ಲಕ್ಷ 20,000, 4,32,000 ವರ್ಷ ಕಲಿಯುಗ ಇದೆ. ಆದ್ರೆ 2 ಅದು ದಾಪರ 8,64,000 ವರ್ಷ ಇದೆ. ಕೊನೆಯ 1,000 ವರ್ಷ ಇದೆಲ್ಲ ನಡೀತು, ಲಾಸ್ಟ್ 1,000 ಇಯರ್ಸ್ ಅಲ್ಲಿ. ಅರ್ಥ ಆಯ್ತು? ಲಾಸ್ಟ್ 1,000 ಇಯರ್ಸ್. ಸೊ ಮೊದಲು 400 ವರ್ಷ ಹುಟ್ಟಿದ್ದು, 600 ವರ್ಷ ಮಹಾಭಾರತ ನಡೀತಾ ಇದ್ದೇನೆ. ದುರ್ಯೋಧನ ಸತ್ತ ಕಲಿಯ ದಾಪರ ಯುಗ ಮುಗಿತು. ಇರುತ್ತೆ, ಎಷ್ಟಿರುತ್ತೆ ಗೊತ್ತಾ? ಅವ್ ವೇದ ಜ್ಞಾನ ಎಷ್ಟಿರ್ಬೇಕು ಅಷ್ಟಿರುತ್ತೆ. ಸಾಯಂಕಾಲ ಕಣ್ಣಿದ್ರು ಕತ್ಲಲ್ಲಿ ಕಾಣುತ್ತಾ ಆ ಟೈಪು ಕಣ್ಣು ನಮಗಿದೆ, ಕತ್ಲಾದ್ರೆ ಕಣ್ಣು ಕಾಣೋದಿಲ್ಲ. ಆ ಥರ ಕುರುಡರಿ ಇದೆ, ಕುರುಡರಿ ಕಾಣೋದೇ ಇಲ್ಲ. ಆದ್ರೆ ಬೆಳಕಿದ್ದವ್ರು ಬೆಳಕಿದ್ರೆ ಸ್ವಲ್ಪ ಕಾಣುತ್ತೆ. ಸಪ್ತಷ್ಟಿಗಳಿಗೆ ಜ್ಞಾನ ಎಷ್ಟಿತ್ತು ಅಂದ್ರೆ ಲಿಮಿಟೆಡ್ ಸ್ಟೇಜ್ ಅಲ್ಲಿ ಇತ್ತು. ಇವತ್ತು ಒಬ್ಬ ಟೀಚರು ಸಿಲೆಬಸ್ ಫ್ರೇಮ್ ಮಾಡೋಕ್ಕಾಗೋದಿಲ್ಲ, ಯೂನಿವರ್ಸಿಟಿ ಫ್ರೇಮ್ ಮಾಡ್ಬೇಕಾದ್ರೆ. ಅರ್ಥ ಆಯ್ತಾ? ಸೊ ಯೂನಿವರ್ಸಿಟಿ ಫ್ರೇಮ್ ಮಾಡಿದವರ ಸಿಲೆಬಸ್ ಹೇಗೆ ಇನ್ವಾಲಿಡ್ ಆಗ್ತದೋ, ಇವತ್ತು ವೇದಗಳು ಬರೀ ಋಷಿಗಳಿಂದ ತರಲಕ್ಕಾಗೋದಿಲ್ಲ. ಎಲ್ಲ ವೇದಗಳು ಬೇಕಾದಾಗ ಪರಮಾತ್ಮನ ಅವತಾರ ಮಾಡಬೇಕಾಯ್ತು. ಇವತ್ತು ಒಬ್ಬ ಎಲೆಕ್ಟ್ರಿಷಿಯನ್ ಬಂದು ಕನೆಕ್ಷನ್ ಕೊಟ್ಬಿಡ್ತಾರೆ ಅಷ್ಟೇ, ಬಟ್ ಪರ್ಮಿಷನ್ ಕೊಡಬೇಕಾದ ಎಲೆಕ್ಟ್ರಿಷಿಯನ್ ಅಲ್ಲ, ಆ ಕಾಂಪಿಟೆಂಟ್ ಅಥಾರಿಟಿ ಬೇರೆ ಇದೆ. ಅದಕ್ಕೆ ಆ ಥರ ಮಾಡಬೇಕು, ವೇದ ಹತ್ರ ಬರಬೇಕಾಯ್ತು. ಸಪ್ರೇಟ್ಲಿ ಆ ಕೆಪಾಸಿಟಿ ಇಲ್ಲ. ತಪ್ಪಲ್ವೇ ಅಂತೆ. ಅದು ಕೃಷ್ಣ ನಾರಾಯಣ ಅಂತ ಗೊತ್ತಿದ್ರು ಕೂಡ ಯಾಕೆ ಆ ಥರ ಮಾಡ್ಲಿಕ್ಕೆ ಬರಲಿಲ್ಲ ಅವ್ತಾನೆ? ನಾವು ಹಾಗೇನೆ, ತಪ್ಪು ಅಂತ ಗೊತ್ತಿದ್ರು ಬಿಟ್ಟಿದ್ದೇವೆ ಎಲ್ಲ ಕೂಡ. ನಾವೀಗ ಗೊತ್ತು, ದಯವಿಟ್ಟು ನಿರ್ತೆ ಬಿಡ್ತಿರ್ತಾರೆ ಮತ್ತೆ ಹೋಗ್ತಾನೆ. ಡಾಕ್ಟರ್ ಹೇಳಿದ್ದಾರೆ ಅವನಿಗೆ ಗೊತ್ತು, ಹೆಂಡತಿ ಮಕ್ಕಳು ಬೈತಿರ್ತಾರೆ ಬೇಡ ಅಂತ ಹೇಳಿ ಸ್ವಲ್ಪ ಹಾಕುವಂತ ಯಾಕೆ ಹಾಕಿರ್ತಾನೆ? ಆಸೆ, ಕೃಷ್ಣದೊಡ್ರಿಗೂ ಒಂದು ಆಸೆ ಇದ್ದೇನೋ. ದುರ್ಯೋಧನ ಯಾರು ಆಲ್ ಕಮಿಟೆಡ್ ಟು, ಆಲ್ರೆಡಿ ಕಮಿಟೆಡ್ ಟುವರ್ಡ್ಸ್ ದುರ್ಯೋಧನ ಅಂತ. ಅದೆಂತ ಕಮಿಟ್ಮೆಂಟ್ ಅದು? ವೀರಪ್ಪನಿಗೆ ಕಮಿಟ್ ಆಗಿದ್ದೀನಿ ಅಂತ ಅರ್ಥ ಏನು? ಅದಕ್ಕೆ ವೀರಪ್ಪನಿಗೆ ಕಮಿಟ್ಮೆಂಟ್ ಕಮಿಟ್ ಆಗ್ಲಿಕ್ಕೆ ಬರುತ್ತೆ ಏನಾದ್ರು ಕೂಡ? ಯಾಕೆ ಆ ದೇಹದ್ರೋಹಿ, ಕಮಿಟ್ಮೆಂಟ್ ಬಿನ್ನಿಗಿಲ್ಲ ಅವ್ರು. ಆ ತಿಳ್ಕೊಬೇಕೇ ತಿಳ್ಕೊಂಡಿಲ್ಲ, ಮನೆ ಪಶ್ಚಾತ್ತಾಪ ಪಡ್ತಾರೆ ಮನೆಗೆ. ಅದೇ ಅವರು ಭೀಷ್ಮರ ತತ್ವ ಅರ್ಥ ಮಾಡ್ಕೊಂಡು ತಪ್ಪಾಡದೆ ಅಂತ ಹೇಳಿದ್ದಾರೆ. ಅದು ಹೇಳಿಸಕ್ಕೆ ಅವ್ರ ಬಾಯಲ್ಲಿ ಕೃಷ್ಣ ಹೇಳಿದ್ರು, ಉಪದೇಶ ಯಾತಕ್ಕೆ ಮಾಡ್ತಾರೆ ಅಂದ್ರೆ ರಿವ್ಯೂ ಮಾಡ್ಕೊಂಡಿದ್ದಾರೆ ಲೈಫ್ ಅಂತ ಹೇಳ್ಬಿಟ್ಟು. ಅವ್ರು ಅರ್ಥ ಆಗುತ್ತೆ ತುಂಬಾ ತಪ್ಪಾಡ್ಬಿಟ್ಟೆ ಕೃಷ್ಣ ಅಂತ ಹೇಳಿ ತಪ್ಪು ಒಪ್ಕೊಂಡು ದೇಹ ಬಿಡ್ತಾರೆ. ಜನ ಮಾಡಿದ ಸರಿಯಲ್ಲ, ನಿಮ್ ಪ್ರಶ್ನೆ ಉತ್ತರ ಇದೆ. ಗೊತ್ತಿದ್ರು ತಪ್ಪು ಯಾತಕ್ಕೆ ಮಾಡ್ತಾರೆ ಅಂದ್ರೆ ಗೊತ್ತಿದ್ದು ತಪ್ಪು ಮಾಡೋದೇ ಜಾಸ್ತಿ ಜನ. ಮತ್ತೆ ಕಳ್ಳರಿಗೆ ಕಳ್ತರ ಮಾಡೋ ತಪ್ಪು ಒಂದು ಗೊತ್ತಿರುತ್ತೋ ಇಲ್ಲ, ಕಾಫಿ ಹೊಡಿಯೋ ಗೊತ್ತಿರುತ್ತಲ್ಲ ಕಾಫಿ ಹೊಡಿಯೋ ತಪ್ಪು ಅಂತೇಳಿ, ಅದು ಗುರುತೇನೆ ಗೊತ್ತಿದೆ ಅಂತ ಹೇಳೋದಕ್ಕೆ ಅನ್ವೇಷ ಭಕ್ತ ಬಚ್ಚಿಟ್ಕೊಳ್ಳೋದೇ ಕಾರಣ. ಅದಕ್ಕೆ ಆ ತಪ್ಪನ್ನು ಜೋರಾಗಿ ನೋಡ್ಕೊಂಡು ಬರೀತಿದ್ದ ಅವನು, ಆ ಭಕ್ತನಕ್ಕೆ ಮುಚ್ಚಿಟ್ಕೊಂಡ್ಬಿಡ್ತಾನೆ. ಅದಕ್ಕೆ ತಪ್ಪು ಒಂದು ಗೊತ್ತಿರೋದ್ರಿಂದ ಅವನಿಗೆ ಕಾಫಿ ಯಾವ ತಪ್ಪು ಅನ್ನೋದಿಲ್ಲ, ಸಾಮಾನ್ಯ ತಪ್ಪು ಅನ್ನೋದು ಗೊತ್ತಿರುತ್ತೆ. ಗೊತ್ತಿಲ್ಲದ ಕೇಸ್ ಇರುತ್ತೆ, ಬಟ್ ಗೊತ್ತಿದ್ದು ಮಾಡಿದ್ರೆ ಸರಿಯಾಗಿ ಮಾಡೋದು. ಯಾವಾಗ ಜ್ಞಾನಿಗಳೇ, ಜ್ಞಾನಿಗಳಿಗೂ ಒಮ್ಮೆ ಏನಾಗ್ಬೋದು, ಕನ್ಫ್ಯೂಷನ್ ಬರ್ಬೋದು. ಜ್ಞಾನಿಗಳಿಗೂ ಕನ್ಫ್ಯೂಷನ್ ಬರ್ಬೋದು, ತಪ್ಪೇನಲ್ಲ. ಡಾಕ್ಟರ್ ಸೇ ಡಿಫ್ರೆನ್ಸ್ ಹತ್ರ ಕೊಡೋದಿಲ್ಲ, ಹೇರ್ಲೈನ್ ಫ್ರಾಕ್ಚರ್ ಆಗಿದೆ ಅಂತ ಒಬ್ರು, ಆಗಿಲ್ಲ ಅಂತ ಒಬ್ರು. ಡಾಕ್ಟರ್ ಸಲ್ಲೇ ಭಿನ್ನಾಭಿಪ್ರಾಯ ಇರುತ್ತೆ ಎಷ್ಟೊತ್ತಲ್ಲ, ಗೊತ್ತೇನು? ಓ ನಿನ್ನತ್ತೆ ಪರ್ಫೆಕ್ಷನ್ ಬೇರೆ, ನಾಳೆ ಬೇರೆ. ಪರ್ಫೆಕ್ಷನ್ ಇದ್ದಾಗ ಕನ್ಫ್ಯೂಷನ್ ಬರೋದಿಲ್ಲ. ಆದರೆ ಒಂದನ್ನು ಒಂದು ಸ್ಟೇಜಲ್ಲಿ ಕನ್ಫ್ಯೂಷನ್ ಅಂತ ಹೇಳ್ತಾರೆ. ಫುಲ್ ಗೊತ್ತಿದೆಯೋ ನೋ ಕನ್ಫ್ಯೂಷನ್, ಏನೋ ಗೊತ್ತಿಲ್ಲೋ ನೋ ಕನ್ಫ್ಯೂಷನ್. ಹೋಗ್ತಾನೆ, ಏನೋ ಗೊತ್ತಿಲ್ಲ ನೋ ಕನ್ಫ್ಯೂಷನ್, ಫುಲ್ ಗೊತ್ತಿದೆ ನೋ ಗೊತ್ತಿಲ್ಲ. ಅರ್ಧ ಬರ ಕನ್ಫ್ಯೂಷನ್ ಬಂದರೆ ಅರ್ಧ ಮರದ ಗೊತ್ತಿದೆ ಅಂತ. ಭೀಷ್ಮಾದಿಗಳೆಲ್ಲ ಅವ್ರು ವಾಯುದೇವರಂತೆ ಅಲ್ಲ, ಅದು ಪರ್ಫೆಕ್ಟ್ ಅಲ್ಲ, ಬಟ್ ಯೋಗ್ಯರು. ಆ ಚಾನ್ಸ್ ಬಂದ ತಿಳ್ಕೊತಿದ್ರು ಅವ್ರು, ಅದರೇ ಸ್ವಲ್ಪ ಕನ್ಫ್ಯೂಷನ್ ಇರ್ತಿತ್ತು. ಅರ್ಜುನಿಗೆ ಬಂದರೆ ಕನ್ಫ್ಯೂಷನ್, ನಾನು ಕೊಲ್ಲೋಗ್ಬೇಡ ಅಂತ ಹೇಳಿ ಆತ. ಯಾವ ಚೇಂಜಸ್? ಯಾವ್ದು ಚೇಂಜಸ್ ಅಂದ್ರೆ ಅವ್ರ ಕೆಪಾಸಿಟಿ ತಕ್ಕಂತೆ ಕೊಟ್ಬಿಡ್ತಾರೆ. ಅವ್ರಿಗೆ ವೇದವ್ಯಾಸರ ಕೆಪಾಸಿಟಿ ತುಂಬಾ ದೊಡ್ಡದಾದ್ರಿಂದ ಇಂಥ ಸೀರಿಯಸ್ ಕೇಸ್ ಇದ್ದಾಗ ಬಂದರು. ಅಷ್ಟೊತ್ತು ಅವರಿಗೆ ಅಷ್ಟು ಬೇಕಿಲ್ಲ, ಯಾಕೆಂದ್ರೆ ರೆಡಿ ಇದೆ ಎಲ್ಲಾಗ. அதுக்கொண்டு அவர் தாக்க அப்புறம் எந்த வரைக்கும் இது கட்டிட அழுத்தோ அந்த வரைக்கும் பத்த தொட்டவர் வரப்பாங்கதான் அது பிளாக்காக தான் பத்த அவர் வர்த்தாரு கரெக்டாச்சா யாவ யாருக்கு பிளாக் இல்லை அவர் தோத்தவர் கேப்ப வரதில்லை நெக்ஸ்ட் இயர் பிரதிஷ்டு சாப்பிட்றதில் வரதில்லை அவங்க ಅದನ್ನು ತೋರಿಸಕ್ಕೆ ಆಸ್ಪತ್ರೆ ಸೂತ್ರಕ್ಕೂ ಕೂಡ ಅವರ ಅರ್ಥ ಏನು ನಮ್ಮ ಅರ್ಥ ಏನು ಅದು ವ್ಯಾಸರಾಜರು ತೋರಿಸ್ತಾರೆ, ಜಯತೀರ್ಥರು ತೋರಿಸ್ತಾರೆ, ರಾಘವೇಂದ್ರ ಸ್ವಾಮಿಗಳು ತೋರಿಸ್ತಾರೆ, ವಜ್ರನಾಥ ಸ್ವಾಮಿ ತೋರಿಸ್ತಾರೆ, ಇನ್ನವರು ತಪ್ಪು ಮಾಡಿದ್ರು ಆಚಾರ್ಯ ಏನು ಸರಿ ಮಾಡಿದ್ರು ಅದೆಲ್ಲ ಹೇಳ್ತಾ ಬರ್ತಾರೆ. ಒಂದು ರಾಂಗ್ ಕನೆಕ್ಷನ್ ಇದ್ರೆ ಲೈಟ್ ಬರಲ್ಲ, ಗೊತ್ತಾಯ್ತಾ? ಎಲ್ಲೋ ಒಂದ್ ಕಡೆ ರಾಂಗ್ ಕನೆಕ್ಷನ್ ಇದೆ, ಲೈಟ್ ಬರೋದಿಲ್ಲ, ಅಷ್ಟೇ ವಾಚ್ ಕೆಲಸ ಬ್ಲಾಸ್ಟ್ ಆಗಿಬಿಡುತ್ತೆ. ಕೆಲವಕ್ಕೆ ಲೈಟ್ ಬರಲ್ಲ, ಕೆಲವಕ್ಕೆ ಬಿಲ್ಡಿಂಗ್ ಶಾರ್ಟ್ ಆಗಿ ಶಾರ್ಟ್ ಸರ್ಕ್ಯೂಟ್ ಆದ್ರೆ ಬ್ಲಾಸ್ಟ್ ಆಗಿಬಿಡುತ್ತೆ. ಅದನ್ನ ಕರೆಕ್ಟ್ ಮಾಡ್ಬೇಕಲ್ಲ, ಅದನ್ನ ಆಚಾರ ಮಾಡ್ತಾ ಬರ್ತಾರೆ. ವೇದ ಮನುಸೂತ್ರ ಭಾಷೆ ಇದ್ರು ಕೂಡ, ಮನುಸೂತ್ರ ಇದ್ರು ಕೂಡ ವೇದಾರ್ಥ ಆಗಿರಲಿಲ್ಲ, ಯಾಕಂದ್ರೆ ಅದು ಸರಿಯಾದ ಅಪ್ಲಿಕೇಶನ್ ಇರಲಿಲ್ಲ. ಅದಕ್ಕೆ ಆಚಾರ ಬರ್ಕೊಟ್ಟ ಮೇಲೆ ವೇದಾರ್ಥವನ್ನು ಶುರುವಾಯಿತು. ಅದಕ್ಕೆ ರಾಘವೇಂದ್ರ ಸ್ವಾಮಿ ಪೂರ್ತಿ ವೇದಕ್ಕೆ ಅರ್ಥ ಬರೋದು ಈ ಲೈಟ್ ಮೇಲೆ. ಹಾ, ಓ ಸರಿ ಸರಿ, ಇವ್ರು ಹೇಳ್ತಾರೆ 22ನೇ ವರ್ಷ ಪಾತ್ರದಿಂದ 22ನೇ ಭಾಷೆ ಮೊದಲ ಭಾಷೆಯ ಅದು ನೆನಪಾಡೋದಕ್ಕೋಸ್ಕರ ವೇದವ್ಯಾಸರ ಬಗ್ಗೆ ಬಂತು ಅಂತ ಹೇಳಿ ಅದು ಬರಲಿ. ಸರಿ, ಯಾರು ಶ್ರೀಧರ? ಶ್ರೀಧರ ಯಾರು ಬಂದಿದ್ದೀರಾ? ಸಜೆಸ್ಟ್ ಮಾಡಿದವ್ರು ಯಾರು? ಹಾ, ಇವರು ಸಜೆಸ್ಟ್ ಮಾಡಿದಾರಂತೆ ತ್ರಿವಾಡಿ ಅಂತ ಹೇಳ್ಬಿಟ್ಟು, ಅದಕ್ಕೆ ಅವ್ರು ಕಾಪ್ರಿಮೆಂಟ್ ಮಾಡ್ತಿದ್ದಾರೆ. ಅದೇ ರೀತಿ ನಿಮಗೆ ಸ್ವಾತಂತ್ರ್ಯ ಇದೆ, ನಿಮಗೆ ಇಂಥ ವಿಷಯ ಬೇಕು ನಮಗೆ ಅಂತ ಹೇಳೋ ಹಕ್ಕಿದೆ ನಿಮಗೆ, ಗೊತ್ತಾಯ್ತಾ? ಇಂಥ ವಿಷಯದ ಬಗ್ಗೆ ನಮಗೆ ತಿಳಿಸಿಕೊಡಿ ಅಂತ ಕೇಳಿದ್ರೆ ನಿಮ್ಮ ಮೆಜಾರಿಟಿ ಮೇಲೆ ತೀರ್ಮಾನ ಮಾಡ್ಬೋದು. ಇಂಥ ವಿಷಯದಿಂದ ನಾಲ್ಕಂದ್ರೆ ಬೇರೆ ಬೇರೆ ಕೊಟ್ಟಾಗ ಹೆಚ್ಚರ ಯಾವ್ದು ಕೇಳ್ತೀರೋ ಆ ವಿಷಯ ಇರುತ್ತೆ. ನೆಕ್ಸ್ಟ್ ಟೈಮ್ ಯಾವ್ದು ಇಟ್ಕೊಂಡಿದ್ದೆ? ಹಾ, ನೆಕ್ಸ್ಟ್ ಟೈಮ್ ಇಂಪಾರ್ಟೆನ್ಸ್ ಆಫ್ ಸಂಧ್ಯಾವಂದನ ಅಂತ ಇಟ್ಕೊಂಡಿದ್ದೆ. ಬೇಕಾದ್ರೆ ಬೇಸಿಕ್ ಇರೋದು ಕರ್ಮ, ಗೊತ್ತಾಯ್ತಾ? ಆಚಮನ ಹೇಗೆ ಇದೆ ಹಾಗೆ ಎಂಬುದನ್ನೆಲ್ಲ ಯಾತಕ್ಕೋಸ್ಕರ ಮಾಡ್ಬೇಕು. ಮತ್ತೆ ಆಚಮನ ಹೇಗೆ ಮಾಡೋದು, ಯಾತಕ್ ಮಾಡೋದು, ಆಚಮನದ ಮೇನ್ ಕನ್ಸ್ಟಿಟ್ಯೂಂಟ್ ಏನೇನಿದೆ ಅದೆಲ್ಲ ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಒಳ್ಳೆ ಉಪಯೋಗ ಆಗುತ್ತೆ. ಅಕಸ್ಮಾತ್ ಸಂಧ್ಯಾನೆ ಮಾಡೋದು ಅಭ್ಯಾಸ ಮಾಡ್ಕೊಂಡ್ಬರ್ಬೇಕು, ಗೊತ್ತಾಯ್ತಲ್ಲ? ಇಲ್ಲೋರಿ ವಾಟ್ ಇಸ್ ಸಂಧ್ಯಾವಂದ ಅಂತ ಆಗ್ಬಾರ್ದು. ಸ್ವಲ್ಪ ತುಳಸಿ ಪೂಜೆ ಜೊತೆಗೆ ಇಟ್ಟಿದ್ರೆ ತುಳಸಿ ಪೂಜೆ ಬೇಕಲ್ಲ, ಅದು ಇರುತ್ತೆ. ಸಂಧ್ಯಾನೆ ಮಾಡ್ತಾ ರಿವ್ಯೂ ಮಾಡ್ಕೊಂಡ್ ಬನ್ನಿ ಫಾಸ್ಟ್ ಆಗಿ ನೋಡ್ಕೊಂಡ್ಬಿಟ್ಟು. ಇದೇ ಕೇಳಬೇಕು ಅಂತ ಗೊತ್ತಾಗುತ್ತೆ ಕರೆಕ್ಟ್ ಆಗಿದ್ದು ಹೋದ್ರೆ, ಹೌದಲ್ಲ? ಏನೇ ಕೇಳಬೇಕು, ಎಷ್ಟು ಪಾರ್ಟ್ ಇದೆ ಸಂಧ್ಯಾವಂದೆಯಲ್ಲಿ, ಯಾವ್ದು ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್, ಅರ್ಜೆಂಟ್ ಬಂದಾಗ ಯಾವ್ದನ್ನು ಒಮಿಟ್ ಮಾಡ್ಬೋದು, ಡಿಟೇಲ್ ಇದೆ ಯಾವ್ದು ಎಕ್ಸ್ಪ್ಲೇನ್ ಮಾಡ್ಕೋಬಹುದು, ಬೇಸಿಕ್ ಸಂಧ್ಯಾವನ್ನ ಎಷ್ಟಿರಬೇಕು, ಗೊತ್ತಾಯ್ತಾ? ಸಂಧ್ಯಾ ಕಾಲ ಅಂದ್ರೆ ಯಾವುದು, ತಿಳಿತಾ? ಆ ರೀತಿ ಎಲ್ಲ ತಿಳ್ಕೊಬೇಕಾದ್ರೆ ಸಂಧ್ಯಾವಂದೆಯಲ್ಲಿ ಮೆಡಿಟೇಷನ್ ಪೋರ್ಷನ್ ಯಾವುದು, ನಮ್ಮಲ್ಲಿ ಮೆಡಿಟೇಷನ್ ಪೋರ್ಷನ್ ಮಿಸ್ ಆಗಿಬಿಟ್ಟಿದೆ ಪೂರ್ತಿಯಾಗಿ. ಮೆಡಿಟೇಷನ್ ಅಂದ್ರೆ 25 ರೂಪಾಯಿ ಮೆಡಿಟೇಷನ್, 50 ರೂಪಾಯಿ ಮೆಡಿಟೇಷನ್ ಆಗಿದೆ ಹೊರತು ಸಂಧ್ಯಾವನ್ನ ಸ್ಥಳದಲ್ಲಿ ಮೆಡಿಟೇಷನ್ ತಪ್ಪಿಬಿಟ್ಟಿದೆ. ಯಾಕೆಂದ್ರೆ ಸಂಧ್ಯಾವನ್ನೇ ಬೇಸಿಕಲಿ ಮೆಡಿಟೇಷನ್, ಗೊತ್ತಾಯ್ತಾ? ಸಂಧ್ಯಾವನ್ನ ಇರೋದೇ ಮೆಡಿಟೇಷನ್ ಮಾಡೋದಕ್ಕೋಸ್ಕರ. ಅದು ಎಲ್ಲಿ ಏನೋ ಬಂದು ಸರಿಯಾಗಿ ತಿಳ್ಕೋಬೇಕಾದ್ರೆ ತುಂಬಾ ಜನ ಬಿಟ್ಟಿರೋದೇ ಅಂತ ಮೆಡಿಟೇಷನ್ ಹೋಗುತ್ತೆ ಸಂಧ್ಯಾನೆ ಮಾಡಲ್ಲ ಅಂತ ಹೇಳ್ತಾರೆ. ಊಟ ಮಾಡ್ತೀವಿ ಆಹಾರ ತಗೊಳ್ಳೋದಿಲ್ಲ, ಅದು ಹೇಗ ಅರ್ಥ? ಊಟನೇ ಆಹಾರ, ಬೇರೆ ಏನಲ್ಲ, ಅದು ಎರಡೂ ಬೇರೆ ತಿಳ್ಕೊಂಡ್ಬಿಟ್ಟಿದ್ದೆ ನಾವು. ಸಂಧ್ಯಾವನ್ನೇ ಬೇಸಿಕಲಿ ಮೆಡಿಟೇಷನ್ ಆದ್ರಿಂದ ಅದನ್ನ ಮಾಡಿದರೆ ಅದು ವೇದಿಕ್ ಮೆಡಿಟೇಷನ್ ನೆನ್ಪಿಟ್ಕೊಳ್ಳಿ. ಬರೀ ಮೆಡಿಟೇಷನ್ ಬೇರೆ, ವೇದಿಕ್ ಮೆಡಿಟೇಷನ್ ಬೇರೆ. ಸಂಧ್ಯಾವನ್ನೇ ವೇದಿಕ್ ಮೆಡಿಟೇಷನ್ ಆದ್ರಿಂದ ಅದು ಪರ್ಫೆಕ್ಟ್ ಮೆಡಿಟೇಷನ್. ಅದು ಅದಕ್ಕೆ ನೀವು ಪ್ರಶ್ನೆಗಳ ಸಂತ ರಿವ್ಯೂ ಮಾಡಿಕೊಂಡು ಪ್ರಶ್ನೆಗಳು ಫ್ರೇಮ್ ಮಾಡ್ಕೊಂಡು ಬಂದಿರಿ, ಒಳ್ಳೊಳ್ಳೆ ಪ್ರಶ್ನೆಗಳು ನಿಮ್ಗೆ ಬರುತ್ತೆ. ಅದೆಲ್ಲ ಬಂದು ಯಾಕೆ ಮಾಡಬೇಕು ಅಂತ ಪ್ರಶ್ನೆಯಿಂದ ಶುರುವಾಗುತ್ತೆ, ಹೌದಲ್ಲ? ಎಲ್ಲ ಪ್ರಶ್ನೆಗಳು ಕೇಳ್ಕೊಂಡು ಬಂದಿರಿ. ಅದನ್ನ ಬಂದು ಯಾಕೆ ಆದಿತ್ಯ ಯಾಕೆ ನಿಂತಿದ್ದಾರೆ, ಅಗಮರ್ಷಣ ಅಂದ್ರೇನು, ಪಾಪುರುಷ ದಿನಸ್ಥಾನ ಅಂದ್ರೇನು, ಪುನರಾವಚಾರ ಯಾತಕ್ಕೆ ಮಾಡಬೇಕು, ಅರ್ಕೆದ ಪರ್ಪಸ್ ಏನು, ಅಂಗನ್ಯಾಸಕರನ್ನ ಯಾತಕ್ಕೆ ಮಾಡಬೇಕು, ಡೈರೆಕ್ಟ್ ಸತ್ಯವಿತ್ರವರೆ ನಿಮ್ಮದು ಸಾಲದ ಅಂಗನ್ಯಾಸಕರನ್ನ ಅಂಗ ಆತನ ಜೊತೆ ಯಾತಕ್ಕೆ ಬೇಕು, ಇವೆಲ್ಲ ಇಂಪಾರ್ಟೆಂಟ್ ಅವೆಲ್ಲ ಕೂಡ. ಆಮೇಲೆ ಉಪಸ್ಥಾನ ಯಾತಕ್ಕೆ ಮಾಡಬೇಕು, ಅದೆಲ್ಲ ಗೊತ್ತಾದ್ರೆ ಸತ್ಯವನ್ನು ಕರೆಕ್ಟ್ ಆಗಿ ಮಾಡಕ್ ಬರುತ್ತೆ, ಎಂಥೂಸಿಯಾಸ್ಟಿಕ್ ಆಗಿ ಮಾಡಕ್ ಬರುತ್ತೆ. ಸಂಧ್ಯಾನೇ ಬಿಟ್ಟಿರೋದೇ ಜಾಸ್ತಿ ಮಾಡಿರೋದೆಲ್ಲ ಈ ನೀರು ಆ ಕಡೆ ಹಾಕ್ಬಿಡ್ತಾ ಇತ್ತು, ಅವನ ಪದ್ಧತಿ ಇತ್ತು. ಅಂತ ತಾಮ್ರ ಮಾಡಿರ್ತಾರಲ್ಲ, ಸಾಮಾನ್ಯವಾಗಿ ಇದ್ದಾರೆ, ನಿಮ್ಮ ಲ್ಯಾಬ್ರೇಟರಿ ಕರೆಯೋದಿಲ್ಲ, ಕೆಲರಿ ಮೀಟರ್ ಅಂತ ಕರೆಯೋದು, ಇನ್ನು ಕರೋ ಸರ್ರ ಅಂತ ಕರೆಯೋದು, ಸೌಟ್ ಅಂದ್ರೆ ಸರ್ರ ಸರ್ರದು, ಕೆಲವರಿಗೆ ಈ ಕಡೆಯಿಂದ ಈ ಕಡೆ ಹಾಕ್ಬಿಟ್ಟು ಸಂಧ್ಯಾವನ್ನೇ ಆಯ್ತು ಅಂತ ಹೇಳ್ಬಿಟ್ಟು ಮಾಡೋದು ಆ ಥರ ಇರುತ್ತೆ. ಮೆಕ್ಯಾನಿಕ್ ತಾಮ್ರ ಪಾತ್ರೆ ಯಾಕೆ ಉಪಯೋಗಿಸ್ಬೇಕು, ಅದು ಇಂಟ್ರೆಸ್ಟಿಂಗ್. ತಾವ್ರ ಪಾತ್ರೆ, ಬೆಳ್ಳಿ ಪಾತ್ರೆ ಯಾಕೆ ಶ್ರೇಷ್ಠ, ಎಲ್ಲ ಸೈಂಟಿಫಿಕ್ ಅದು, ಗೊತ್ತಾಯ್ತಾ? ಪ್ರತಿಯೊಂದು ಸೈಂಟಿಫಿಕ್. ಸ್ಟೀಲ್ ಪಾತ್ರೆಯಲ್ಲಿ ಮಾಡಬಾರ್ದು ಸಂಧ್ಯಾವನ್ನೇನ, ತಾವ್ರ ಪಾತ್ರೆಯಲ್ಲೇ ಮಾಡಿ. ತಾವ್ರ ಪಾತ್ರೆ ಯಾತಕ್ಕೆ ಬೇಡಿ ಅಂದ್ರೆ ಮಾಡ್ಬಿಟ್ಬಿಡ್ತಾರೆ ಸಂಧ್ಯಾವನ್ನೇ, ತುಂಬಾ ಜನ ಬೆಳ್ಳಿ ಪಾತ್ರೆ ಎಲ್ಲ ಬಿಟ್ಬಿಡ್ತಾರೆ. ಆಮೇಲೆ ಅದಕ್ಕೆ ತಾಮ್ರ ಪಾತ್ರೆಯಲ್ಲಿ ಮಾಡಿ, ಬಂಗಾರ ಇನ್ನೂ ಶ್ರೇಷ್ಠ. ಅದು ತಗೊಂಡು ಬರ್ತಾ ಇದೆ, ನೀರನ್ನು ಯಾವ್ದ್ರಲ್ಲಿ ಹಾಕಿದ್ರೆ ಏನು ಸೆಂಟ್ ಬರುತ್ತೆ ಅದರಲ್ಲಿ, ಅದು ಪ್ಯೂರ್ ಸೈಂಟಿಫಿಕಲಿ ಪ್ರೂವ್ಡ್. ತಾಮ್ರ ಪಾತ್ರೆ ನೀರು ಹಾಕಿದ್ರೆ ಅದೊಂದು ಮೆಡಿಕೇಶನ್ ಮೆಡಿಕೇಶನ್ ವ್ಯಾಲ್ಯೂ ಬರುತ್ತೆ ಅದಕ್ಕೆ, ಗೊತ್ತಾಯ್ತಾ? ಅದು ಫಾರ್ಮೆಟ್ ಚೇಂಜ್ ಆಗಿಬಿಡುತ್ತೆ. ಅದು ಅದು ಚಾರ್ಜರ್ಡ್ ವಾಟರ್ ಅಂತ ಕರೀತಾರೆ. ರಾತ್ರಿ ಏನಾದರೂ ತಾಮ್ರ ಪಾತ್ರೆ ನೀರಿಟ್ಟು ಬೆಳಿಗ್ಗೆ ಕುಡಿದ್ರೆ ಚಾರ್ಜರ್ಡ್ ವಾಟರ್ ಅಂತ ಹೇಳಿದ್ರೆ ತುಂಬಾ ಹೆಲ್ತಿ, ಅದು ತುಂಬಾ ಹೆಲ್ತಿ. ಅದು ನ್ಯಾಚುರಲಿ ಎಷ್ಟೋ ಇದು ಅದರಲ್ಲಿ ನಮ್ಮ ಇದಕ್ಕೆ ಹೈಜಿನಿಕ್ ಪಾಯಿಂಟ್ ಆಫ್ ವ್ಯೂ ಇಂದ ತುಂಬಾ ಡೆವಲಪ್ಮೆಂಟ್ ಬಂದಿರುತ್ತೆ. ಅದೆಲ್ಲ ಸ್ಟಡಿ ಮಾಡಿ ಪ್ರೂವ್ ಮಾಡಿದ್ರೆ ಎಲ್ಲ ಕೂಡ ಅದನ್ನ ಅದನ್ನ ನೆಕ್ಸ್ಟ್ ಟೈಮ್ ಬಂದಾಗ ಪ್ರತ್ಯೇಕ ಕೇಳಿ ಹೇಳೋದಕ್ಕೆ ಬರುತ್ತೆ. ಹಾ, ತಯಾರು ಮಾಡ್ಕೊಂಬನ್ನಿ. ಅದ ಅದೇ ಟೈಪು ಡಿಬೇಟ್ ಒಂದು ಆಸ್ಪೆಕ್ಟ್ ಇದೆಯಲ್ಲ, ಅದನ್ನ ಹೇಳ್ತಾರೆ ಯಾವ್ದು ಅಂತ ಹೇಳ್ತಾರೆ, ಅದು ತಯಾರಾಗಿ ಬನ್ನಿ. ನೀವು ಬರುತ್ತಾ ಬಿಡುತ್ತೋ ತಯಾರಾಗಿ ಬನ್ನಿ, ಅದು ಬಂದಷ್ಟು ಹೇಳಿ ತಪ್ಪು ಸರಿ ಎಂಬ ಪ್ರಶ್ನೆ ಬೇಡ. ಫಸ್ಟ್ ಎಂಟ್ರಿಯಾಗಿ ಬಿಡ್ತೀವಿ, ಎಂಟ್ರಿ ಸಿಕ್ಬಿಟ್ಟು ತಯಾರಿ ಮಾತಾಡಕ್ಕೆ ಬರುತ್ತೆ ಆಮೇಲೆ. ಹಾ, ರುಚಿ ಇಲ್ಲ ಏನ್ ಹೇಳ್ಬೇಕಾದ್ರೆ ಊಟ ಮಾಡ್ಬೇಕಲ್ಲ ಫಸ್ಟ್, ರುಚಿ ಇಲ್ಲ ಇಲ್ಲ ಅಂತ ಹೇಳ್ಬೇಕಾದ್ರೂ ಕೂಡ ತುತ್ತಿದ್ರು ಹೇಳೋದಕ್ಕೆ ಹಾಗೆ ಬರೋದಿಲ್ವೋ, ಅಟೆಂಪ್ಟ್ ಮಾಡ್ದವ್ರು ಏನು ಬರೋದಿಲ್ಲ, ಪ್ರಯತ್ನ ಮಾಡಿ. ಮುಂದಿನ ಆಯ್ತು ಬರಲ್ಲ ಎಂದಪ್ಪ, ಮಾರ್ಚ್ 16 ತಾರೀಕು ಇರುತ್ತೆ. ಸಾಕಷ್ಟು ಒಂದು ತಿಂಗಳು ಟೈಮ್ ಇದೆ, ತಿಂಗಳ ಮೇಲೆ ಒಂದು ವಾರ ಟೈಮ್ ಇದೆ. ಸರಿ, ತಯಾರಾಗ್ತದೆ. ஒன்று. பண்ணி 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 அவரே பட்டை
கொடுத்தார்.
ஒன்று ஒன்று பட்டை லைட் இல்லை வேணா கரண்ட் இல்ல பண்ணி ಮೇನ್ ಪರ್ಪಸ್ ಆಫ್ ವೇದಾಸ್ ಯಾವುದು, ಉಪನಿಷತ್ ಯಾವುದು, ಭಗವದ್ಗೀತೆ ಯಾವುದು, ಸ್ಟಾರ್ಟ್ ಪ್ರಾಬ್ಲಮ್ ಶುರುವಾಯ್ತು. ಯಾವ್ದು ಈ ಪ್ರಶ್ನೆ ಯಾರಿಗೆ ಬರುತ್ತೆ ಅಂದ್ರೆ, ಯಾವಾಗ ನಾವು ಹಿಂದೂ ಅಂತ ತಿಳ್ಕೊಂಡು ನೆಕ್ಸ್ಟ್ ಅಂತ ಉಲ್ಲೇಖ ಹೋಗ್ತೇವೆ, ಅನ್ಫಾರ್ಚುನೇಟ್ಲಿ ವಿ ಕೆನಾಟ್ ರೀಡ್ ವೇದಾಸ್ ಡೈರೆಕ್ಟ್ ಆರ್ ಭಗವದ್ಗೀತಾ ಡೈರೆಕ್ಟ್ಲಿ. ಈ ನೀಡ್ ಹೆಲ್ತ್ ಆಫ್ ಸಮ್ ಕೈಂಡ್ ಆಫ್ ಕಾಮೆಂಟರೀಸ್, ಬಟ್ ಅನ್ಫಾರ್ಚುನೇಟ್ಲಿ ದೇ ಆರ್ ನಾಟ್ ಒನ್ ವಿತ್ ಈಚ್ ಅದರ್. ದೇ ಆಲ್ವೇಸ್ ಡಿಫರ್, ಆಲ್ ಕಾಮೆಂಟೇಟರ್ಸ್ ಡಿಫರ್ ಫ್ರಮ್ ಈಚ್ ಅದರ್. ದೆನ್ ದಿ ಕ್ವೆಶ್ಚನ್ ಸ್ಟಾರ್ಟ್, ಹೂ ಇಸ್ ಆಕ್ಚುಲಿ ಕರೆಕ್ಟ್? ಆಲ್ ಕ್ಯಾನ್ ಡಿ ನಾಟ್ ಬಿ ಕರೆಕ್ಟ್, ಬಿಕಾಸ್ ಡೈವರ್ಜೆಂಟ್ ವ್ಯೂಸ್ ಆರ್ ದೇರ್. ಡಿಫರೆನ್ಸ್ ಆಫ್ ಒಪಿನಿಯನ್ ಇಸ್ ಡಿಫರೆಂಟ್ ಫ್ರಮ್ ಆಪೋಸಿಟ್ ಒಪಿನಿಯನ್. ಡಿಫರೆನ್ಸ್ ಆಫ್ ಒಪಿನಿಯನ್ ಇಸ್ ಆಲ್ವೇಸ್ ವೆಲ್ಕಮ್, ಬಟ್ ಆಪೋಸಿಟ್ ಐಡಿಯಾಸ್ ಕ್ಯಾನಾಟ್ ಬಿ ದೇರ್, ಬಿಕಾಸ್ ಗಾಡ್ ಈಸ್ ಒನ್, ಗಾಡ್ ಇಸ್ ನೆವರ್ ಎ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಬಟ್ ದೇರ್ ಆರ್ ಮೆನಿ ಗಾಡ್ಸ್, ದಟ್ ಇಸ್ ಪ್ರಾಬ್ಲಮ್. ಒನ್ ಗಾಡ್ ಹ್ಯಾಸ್ ಇನ್ಫೈನೈಟ್ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ದೇರ್ ಆರ್ ಇನ್ಫೈನೈಟ್ ಗಾಡ್ಸ್ ಅಂತ ಕಾಂಟ್ರಡಿಕ್ಷನ್. ಡಿಫರೆನ್ಸ್ ಗೊತ್ತಾಯ್ತಲ್ಲ, ಒನ್ ಗಾಡ್ ವಿತ್ ಇನ್ಫೈನೈಟ್ ಫಾರ್ಮ್ಸ್, ಇನ್ಫೈನೈಟ್ ಗಾಡ್ಸ್, ಅದು ಡೇಂಜರ್. ಏಕಂ ಸದ್ವಿ ಪ್ರಾಬಹುದಾ ವದಂತಿ. ಇಲ್ಲಿ ನಮ್ಮ ಕ್ವಶನ್ ಶುರುವಾಗುತ್ತೆ, ಹೂ ಇಸ್ ಆಕ್ಚುಲಿ ಕರೆಕ್ಟ್? ಆ ಪ್ರಾಬ್ಲಮ್ ಬಂದಾಗ ಈ ಡಿಸ್ಕಷನ್ ನಮ್ಗೆ ಅನಿವಾರ್ಯ ಆಯ್ತಾರೆ. ಆಗ ವೇದವ್ಯಾಸವರು ಎಂಟರ್ ಆದರು. ವೇದವ್ಯಾಸವರು ಬೇಸಿಕಲಿ ಇಂಟರ್ಪ್ರಿಟ್ಸ್ ವೇದ ಉಪನಿಷತ್ ಅಂಡ್ ಆಲ್ ಅದರ್ ಬೇಸಿಕ್ ಥಿಂಗ್ಸ್. ಅಂಡ್ ದೆನ್ ಏನ್ ಪ್ರಾಬ್ಲಮ್ ಶುರುವಾಯ್ತು ಅಂದ್ರೆ, ವಾಟ್ ಆಕ್ಚುಲಿ ವೇದವ್ಯಾಸದ ಉಪಾಯನ ಸಂಬಂಧ ಎಕ್ಸ್ಪ್ಲೇನ್ ಬಂತು. ಗ್ಯಾಪ್ ಬರ್ತಾ ಹೋದಂತೆ ಗ್ಯಾಪ್, ನಾನು ನಿಮಗೊಂದು ವಿಷಯ ಹೇಳ್ತೀನಿ, ನೀವು ಮತ್ತೊಬ್ಬರಿಗೆ ಹೇಳ್ತೀರಿ, ಇನ್ನೊಂದು ಮಾತು ಹೇಳ್ತಾರೆ, ಅಲ್ಲಿ ಆಗ ಡೈಲ್ಯೂಟ್ ಆಗ್ತಾ ಬರುತ್ತೆ ಮೇಡಮ್. ನನ್ನ ನಾಡಿದ ಕ್ಲಾಸ್ ಇದೆ ಅಂತ ಹೇಳ್ತೀನಿ, ಒಬ್ರು ಹೇಳ್ತಾರೆ ನಾಡಿದ್ದಲ್ಲ, ನಾಡಿದ್ದು ಆಚರಣೆದ್ದು ಅಂತ ಹೇಳ್ತಾರೆ. ಅಂದ್ರೆ ಮೌತ್ ಟು ಮೌರ್ ಮೀಡಿಯಾ ಯಾವಾಗ ಬರ್ತಾ ಹೋಗುತ್ತೆ, ನಮ್ಮ ಮೀಡಿಯಾಗಳೇ ಹೇಗೆ ಬರ್ತಾರೆ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು, ಆ ಥರ ಶುರುವಾಗುತ್ತೆ. ಸೊ ವೇದವ್ಯಾಸ ಅಂಡ್ ದೆನ್ ಇಸ್ ಫಾಲೋಯಿಂಗ್, ಅಲ್ಲಿ ಕಾಂಟ್ರವರ್ಸಿ ರೈಸ್ ಆಯಿತು. ಬಟ್ ಹೂ ಆಕ್ಚುಲಿ, ವಾಟ್ ಈಸ್ ದಿ ಒಪಿನಿಯನ್ ಆಫ್ ವೇದವ್ಯಾಸ? ಅಲ್ಲಿ ಪ್ರಾಬ್ಲಮ್ ಬಂದಾಗ ಡಿಫರೆಂಟ್ ಆಚಾರ್ಯ ಕೇಮ್ ಟು ಅವರ್ ಹೆಲ್ಪ್. ಅನ್ಫಾರ್ಚುನೇಟ್ಲಿ ದೇ ಆರ್ ಆಫ್ ಡಿಫರೆಂಟ್ ಒಪಿನಿಯನ್ ಅಲ್ಲ, ದೇ ಆರ್ ಆಫ್ ಡೈವರ್ಜೆಂಟ್ ಒಪಿನಿಯನ್, ಆಪೋಸಿಟ್ ಒಪಿನಿಯನ್. ವಿ ಆರ್ ಆಲ್ ಗಾಡ್, ಒಬ್ರು ಹೇಳಿದರು. ನೋ, ಗಾಡ್ ಈಸ್ ಸುಪ್ರೀಮ್, ಇನ್ನೊಬ್ರು ಹೇಳಿದರು. ವಿ ಆರ್ ಆಲ್ ಈಕ್ವಲ್ ಟು ಗಾಡ್ ಅಂತ ಮತ್ತೊಬ್ರು ಹೇಳಿದರು. ಅಷ್ಟೇ ಇದೆ, ಪ್ರಾಬ್ಲಮ್ ಬರ್ತಿರ್ಲಿಲ್ಲ. ಆಕ್ಚುಲಿ ವೇದ ಸ್ಪೀಕ್ ದಟ್ ಓನ್ಲಿ ಅಂತ ಹೇಳಿದರು. ಆಗ ಪ್ರಾಬ್ಲಮ್, ವೇದಿಕ್ ಟೀಚಿಂಗ್ ಒಪಿನಿಯನ್ ಬೇರೆ, ವೇದಿಕ್ ಟೀಚಿಂಗ್ ಬೇರೆ. ವೇದಿಕ್ ಟೀಚಿಂಗ್ ಇವ್ರ ಒಪಿನಿಯನ್ ಎರಡಕ್ಕೂ ಒಂದೇ ಆಗಿಬಿಟ್ರೆ ನೋ ಪ್ರಾಬ್ಲಮ್. ಬಟ್ ವೇದಿಕ್ ಟೀಚಿಂಗು ಉಪನಿಷತ್ ಟೀಚಿಂಗ್ ತತ್ವಮಸಿ ಫಾರ್ ಎಕ್ಸಾಂಪಲ್ ಇದೆ. ಯು ಆರ್ ದಟ್ ಬ್ರಹ್ಮನ್ ಅಂತ ಒಬ್ರು ಹೇಳಿದರು. ನೋ, ಯು ಕೆನಾಟ್ ಬಿ ದಟ್ ಬ್ರಹ್ಮನ್, ಯು ರಿಸೆಂಬಲ್ ದಟ್ ಬ್ರಹ್ಮನ್ ಅಂತ ಜುಮ್ರ ಹೇಳಿದರು. ಅಲ್ಲಿ ಡಿಫ್ರೆನ್ಸ್ ಒಪಿನಿಯನ್ ಬಂದಾಗ ದಟ್ ಈಸ್ ದಿ ಸೆನ್ಸ್ ಆಫ್ ಅವರ್ ಆಲ್ ಕಾಂಟ್ರವರ್ಸಿ. ಅದನ್ನ ಹೈಲೈಟ್ ಮಾಡಬೇಕಾದ್ರೆ ಮಧ್ವಾಚಾರ್ಯ ಏನ್ ಮಾಡಿಬಿಟ್ರು ಅಂದ್ರೆ, ಅವರು ಬೆಸ್ಟ್ ಸೊಲ್ಯೂಷನ್ ಕೊಟ್ರು ಮಧ್ವಾಚಾರ್ಯ. ಸೊ ಎಸೆನ್ಸ್ ಎಕ್ಸ್ಪೆರಿಮೆಂಟ್ ಈಸ್ ದಿ ಎಸೆನ್ಸ್ ಆಫ್ ಸೈನ್ಸ್. ಎಕ್ಸ್ಪೆರಿಮೆಂಟ್ ಡೆಮಾನ್ಸ್ಟ್ರೇಟ್ಸ್ ದಿ ಇಂಪಾರ್ಟೆನ್ಸ್ ಆಫ್ ಸೈನ್ಸ್. ಸಿಮಿಲರ್ಲಿ ಎಕ್ಸ್ಪೀರಿಯನ್ಸ್ ಈಸ್ ದಿ ಹೈಯೆಸ್ಟ್ ಕ್ರೈಟೀರಿಯಾ ಟು ಜಡ್ಜ್ ದಿ ಫಿಲಾಸಫಿ. ಎಕ್ಸ್ಪೀರಿಯನ್ಸ್ ಅದು ಮಧ್ವಾಚಾರ್ಯ ಕೊಟ್ಟ ದೊಡ್ಡ ಕಾಂಟ್ರಿಬ್ಯೂಷನ್. ಆದ್ರೆ ಬೇಸಿಸ್ ಮೇಲೆ ಯೋಚನೆ ಮಾಡಿಬಿಟ್ಟು ಕನ್ಫ್ಯೂಷನ್ ಬರೋದೇ ಇಲ್ಲ. ಎಕ್ಸ್ಪೆರಿಮೆಂಟ್ ಇಂದ ಹೇಗೆ ಥಿಯರಿ ಅರ್ಥ ಮಾಡ್ಕೊತೀರೋ, ಎಕ್ಸ್ಪೀರಿಯನ್ಸ್ ಇಂದ ಫ್ಯಾಕ್ಟ್ ಅರ್ಥ ಮಾಡ್ಕೊಳ್ಳಿ. ಯಾವ್ದಾದ್ರೆ ದ್ವೈತೀಯ ದ್ವೈತ ಪ್ರಶ್ನೆ ಬರೋದೇ ಇಲ್ಲ. ಈಗ ಯು ಆರ್ ಆಲ್ ಇನ್ ಆಲ್ ಬೈ ಇವರ್ ಸರ್, ಆಲ್ ಇನ್ ಆಲ್. ಈಗ ಹೊಸ ಕಾನ್ಸೆಪ್ಟ್ ಕೊಟ್ಟಿದ್ದು ಮಧ್ವಾಚಾರ. ಅದಕ್ಕೆ ನಾವು ಯಾತಕ್ಕೆ ಮಧ್ವಾಚಾರ ಮತ್ತು ಯೂಸ್ ಇಟ್ಕೊಂಡಿದ್ದೇವೆ ಅಂದ್ರೆ, ನಾವು ಅವ್ರು ಹೇಳ್ತೇವೆ ನಮ್ಮ ಸಿಮಾ ಇದು ನಮ್ಮ ಟೋಟಲ್ ವರ್ಕ್ಶಾಪ್ ಹೆಸರು ಮಧ್ವಾಚಾರ್ಯ ಪಾಡ್ಯೋತ್. ಮಧ್ವಾಚಾರ್ಯ ಪಾಡ್ ಯಾತಕ್ಕೆ ಇಟ್ಕೊಂಡಿದ್ದೇವೆ ಅಂದ್ರೆ, ಅವ್ರು ನಮ್ಮನ್ನ ನಾನು ಹೇಳ್ತೀನಿ ಎಂಬುದು ಅವ್ರಿಗೆ ಸೆಕೆಂಡರಿ. ಜಸ್ಟ್ ಯೂತ್ ಈಸ್ ನಾಟ್ ಥಿಂಕಿಂಗ್ ಅಂತ ಹೇಳ್ತಾರೆ. ಯು ಸ್ಟಾರ್ಟ್ ಥಿಂಕಿಂಗ್, ವಾಟ್ ಈಸ್ ಯುವರ್ ಎಕ್ಸ್ಪೀರಿಯನ್ಸ್, ಅದ್ರ ಮೇಲೆ ಬೇಸ್ ಮಾಡ್ಕೊಂಡು ಹೋಗಿ. ದೆನ್ ಸಪ್ಲೈ ದ ಐಡಿಯಾ, ವಾಟ್ ಎವರ್ ಯುವರ್ ಎಕ್ಸ್ಪೀರಿಯನ್ಸ್ ಅಕ್ಸೆಪ್ಟ್ ಈಸ್ ಆರ್ ಫೈನಲ್. ವಾಟ್ ಎವರ್ ದಟ್ ಇಸ್ ರಿಜೆಕ್ಟೆಡ್ ಬೈ ಯುವರ್ ಎಕ್ಸ್ಪೀರಿಯನ್ಸ್, ಲೀವ್ ಇಟ್ ಫಾರ್ ಎವರ್. ಇದು ಅವ್ರ ಥಿಯರಿ. ಆದ್ರಿಂದ ನಮಗೆ ಒಪಿನಿಯನ್ ಸಬ್ಜೆಕ್ಟಿವ್ ಟೀಚಿಂಗ್ ಆಬ್ಜೆಕ್ಟಿವ್ ಸಬ್ಜೆಕ್ಟಿವ್ ಆಗಲಿಲ್ಲ. ಇದು ಟೋಟಲಿ ಆಬ್ಜೆಕ್ಟಿವ್ ಆಗ ಆಬ್ಜೆಕ್ಟಿವ್ ಆಯ್ತು. ದಟ್ ಈಸ್ ಎ ಮಧ್ವಾಚಾರ್ಯ ಇಸ್ ಗ್ರೇಟ್. ಇಲ್ಲಿ ನಾವು ಯಾತಕ್ಕೆ ಫೇಲ್ ಆಗಿ ಅವನು ಹೇಳಿದ ವಂಡರ್ ಆಫ್ ದಿ ವರ್ಲ್ಡ್ ಹೇಳ್ತಾರಲ್ಲ, ಪುಸ್ತಕ ರೆಫರ್ ಮಾಡಿದೆ ವಂಡರ್ ಆಫ್ ದಿ ವರ್ಲ್ಡ್ ಅಂತ. ಈ ಸೇಸ್ ಮಧ್ವಾಚಾರ್ಯ ಲೀವ್ ಎವ್ರಿಥಿಂಗ್ ಟು ವಿ ಪೀಪಲ್. ಯು ಆರ್ ಅಲ್ಟಿಮೇಟ್ ಟು ಡಿಸೈಡ್ ವಾಟ್ ಈಸ್ ರೈಟ್ ಅಂಡ್ ವಾಟ್ ಈಸ್ ರಾಂಗ್. ನಾನು 1000 ಹೇಳಿದ್ರು ಕೂಡ ಜಸ್ಟ್ ನಿಮ್ದೇ ಹೋಗ್ತಾನೆ. ಐಡಿಯಾಸ್ ತಂದಿರಬಹುದು, ಜಸ್ಟ್ ನಿಮ್ದೇ. ಈ ರೀತಿ ಯೋಚನೆ ಮಾಡಿದಾಗ ನೀವು ಯಾರು ಹೇಳ್ತಾರೆ ಅಂತ ಪ್ರಶ್ನೆ ಬರೋದೇ ಇಲ್ಲ. ಇಲ್ಲ, ಎಕ್ಸ್ಪೀರಿಯನ್ಸ್ ಬೇರೆ, ಇಂಟರೆಕ್ಟ್ ಬೇರೆ. ಇಂಟರೆಕ್ಟ್ ಏನೇ ಹೇಳ್ಬಹುದು. ಉದಾಹರಣೆಗೆ ಅಡಿಗೆ ಮಾಡೋದು ಬೇರೆ, ರುಚಿ ನೋಡೋದು ಬೇರೆ. ಅಡಿಗೆ ಮಾಡೋಕ್ಕೆ ಸ್ಕಿಲ್ ಬೇಕು, ರುಚಿಗೆ ಸ್ಕಿಲ್ ಬೇಡ. ರುಚಿಗೆ ನಾನಿಗೆ ಸರಿ ಇದ್ರೆ ಸಾಕು, ಅಡಿಗೆ ಮಾಡೋಕ್ಕೆ ಮಾತ್ರ ಸ್ಕಿಲ್ ಬೇಕು. ಸೊ ವಾಟ್ ಎವರ್ ಇಸ್ ರೈಟ್ ಆರ್ ರಾಂಗ್ ಅಂತ ಹೇಳ್ಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಸಾಕು. ಅದು ಇಂಟರ್ಪ್ರಿಟ್ ಮಾಡೋದು ಇಂಟೆಲೆಕ್ಟ್ ಬೇಕು. ಎಕ್ಸ್ಪೀರಿಯನ್ಸ್ ಹ್ಯಾಂಗ್ ಮಾಡೋದಿಲ್ಲ. ಇಟ್ಸ್ ಫೈನಲ್ ಅಲ್ಟಿಮೇಟ್ ಅಥಾರಿಟಿ. ಅದು ರಿಯಲ್ ಬೇಸಸ್ ಆಫ್ ಭದ್ರಾಚಾರ್ಯ. ಈವನ್ ವೆಸ್ಟರ್ನರ್ಸ್ ಕೂಡ ಲೈಕ್ ಮಾಡಿದ ಭದ್ರಾಚಾರ್ಯ ಫಿಲಾಸಫಿ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಅನ್ನಲ್ಟ್ ದಿ ಅದರ್ ಫಿಲಾಸಫರ್ಸ್ ಅಂದ್ರೆ ದಿ ಕಾನ್ಸೆಪ್ಟ್ ಆಫ್ ಎಕ್ಸ್ಪೀರಿಯನ್ಸ್. ಅಂದ್ರೆ ಬೇರೆ ಫಿಲಾಸಫಿಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಅವರು ಡೇಕಾರ್ಟ್ ಅಂತಿದ್ದ, ಅವನೇನ್ ಮಾಡ್ದ, ಒಂದ್ ಥಿಂಗ್ ನೋಡ್ದ, ಒಂದು ಉದಾಹರಣೆಗೆ ಕಾನ್ ಸಿಲ್ವರ್ ನೋಡ್ದ, ಅದು ರೋಪ್ ನೋಡ್ದ, ಸರ್ಪೆಂಟ್ ಅಂತ ತಿಳ್ಕೊಂಡ. ಆಮೇಲೆ ಯೋಚನೆ ಬಂತು, ರೋಪ್ ಕಂಡಾಗ ವೆದರ್ ಇಟ್ ಮೇ ಬಿ ಎ ಸರ್ಪೆಂಟ್ ಆರ್ ನಾಟ್ ಅಂತ ಕ್ವಶನ್ ಬಂತು. ನಮ್ಮ ಎಷ್ಟೋ ಕಡೆ ನಮ್ಮ ಪ್ರಾಕ್ಟಿಕಲ್ ನಾಲೆಜ್ ಅಲ್ಲಿ ಡೌಟ್ ಕ್ರಿಯೇಟ್ ಆಗುತ್ತೆ ನಮಗೆ. ಎಲ್ಲಾದ್ರೂ ನೀವು ಯಾವ ಕನ್ಫ್ಯೂಷನ್ ಅಂತ ಯೋಚನೆ ಮಾಡ್ಕೊತಾ ಹೊರಟ. ವಿ ಮೇ ಬಿ ರೈಟ್, ವಿ ಮೇ ನಾಟ್ ಬಿ ರೈಟ್ ಅಂತ ತಿಳ್ಕೊಂಡ. ಕೊನೆ ಅಂತ ಹೇಳಿದ, ಸೊ ಡೌಟ್ ಅರೈಸಸ್ ಅಂತ ಹೇಳಿದ. ಕೊನೆ ಮತ್ತೆ ಯೋಚನೆ ಮಾಡ್ದ, ಅಂದ್ರೆ ವೆನ್ ದೇರ್ ಇಸ್ ಎ ಡೌಟ್ ದೆನ್ ದೇರ್ ಮಸ್ಟ್ ಬಿ ಎ ಪರ್ಸನ್ ಹೂ ಆಕ್ಚುಲಿ ಡೌಟ್ಸ್ ಅಂತ ಪ್ರಶ್ನೆ ಹಾಕೊಂಡ. ಡೌಟ್ ಬರೋದು ಯಾರಿಗೆ, ಅವ್ರು ಡೌಟ್ ಮಾಡೋನಿ ಮಾತ್ರ. ಅಂದಮೇಲೆ ಒಬ್ಬ ನಮಗಿಷ್ಟು ಡೌಟ್ ಇಲ್ಲ, ದೇ ಮೇ ಬಿ ಸಂಡರ್ ಸಮ್ ಡೌಟ್ ಬಟ್ ಒನ್ ಡೌಟ್ ಇಲ್ಲ, ದೇ ಇಸ್ ಒನ್ ಪರ್ಸನ್ ಹೂ ಆಕ್ಚುಲಿ ಹ್ಯಾವ್ ಸಮ್ ಡೌಟ್ಸ್ ಅಂತ. ಗೊತ್ತಾಯ್ತಾ, ಕೊನೆ ತೀರ್ಮಾನ ಮಾಡ್ಕೊಂಡ. ಐ ಎಕ್ಸಿಸ್ಟ್ ಬಿಕಾಸ್ ಐ ಆಮ್ ಡೌಟಿಂಗ್ ಸಮಥಿಂಗ್ ಅಂತ ಹೇಳಿದ. ಅಂದ್ರೆ ಡೌಟ್ ಮಾಡೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಯಾವುದು? ಮೈ ಎಕ್ಸ್ಪೀರಿಯನ್ಸ್. ಹೂ ಇಸ್ ದ ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾರು ಅಂದ್ರೆ ನೈನ್ ಮಾನ್. ಸೊ ದೇರ್ ಇಸ್ ನೋ ಡೌಟ್ ಅಬೌಟ್ ಮೈ ಎಕ್ಸ್ಪೀರಿಯನ್ಸ್, ದೇರ್ ಇಸ್ ನೋ ಡೌಟ್ ಅಬೌಟ್ ಮೈ ಎಕ್ಸಿಸ್ಟೆನ್ಸ್. ದೇರ್ ಫೋರ್ ವಾಟ್ ಎವರ್ ಐ ಕನ್ಸೀವ್ ಆಸ್ ರಿಯಲ್ ಈಸ್ ರಿಯಲ್ ಬಿಕಾಸ್ ಐ ಆಮ್ ರಿಯಲ್. ಐ ಆಮ್ ರಿಯಲ್ ಅಂಡ್ ಐ ಆಮ್ ಬಿಯಾಂಡ್ ಡೌಟ್. ದೇರ್ ಫೋರ್ ವಾಟ್ ಎವರ್ ಐ ಎಕ್ಸ್ಪೀರಿಯನ್ಸ್ ಆಸ್ ಬಿಯಾಂಡ್ ಡೌಟ್ ಇಸ್ ಆಲ್ಸೋ ಎ ಥಿಂಗ್ ನಾಟ್ ಟು ಬಿ ಡೌಟೆಡ್ ಅಟ್ ಆಲ್. ಆ ಡೇಕಾರ್ಟ್ ಥಿಯರಿ ಅಂತ ಅದರಲ್ಲಿ, ಅದು ಭದ್ರಾಚಾರ್ಯ ಥಿಯರಿ ಬಹಳ ಕ್ಲೋಸ್ ಆಗಿರೋದು. ಭದ್ರಾಚಾರ್ಯ ಹೇಳಿದ್ದು ಹಾಗೇನೆ, ಏನೇ ಎಕ್ಸ್ಪೀರಿಯನ್ಸ್ ಮಾಡಿದ್ರು ಕೂಡ ಯು ಮಸ್ಟ್ ಬಿ ದೇರ್ ಟು ಡೂ ಸಮಥಿಂಗ್. ಸೊ ಯು ಆರ್ ದಿ ಅಲ್ಟಿಮೇಟ್ ಪರ್ಸನ್ ಟು ಡಿಸೈಡ್ ವೆದರ್ ರೈಟ್ ಆರ್ ರಾಂಗ್. ಇಂಟರ್ಪ್ರಿಟೇಷನ್ ಇಸ್ ಡಿಫರೆಂಟ್, ಎಕ್ಸ್ಪೀರಿಯನ್ಸ್ ಇಸ್ ಡಿಫರೆಂಟ್. ವಾಟ್ ಎವರ್ ಎಕ್ಸ್ಪೀರಿಯನ್ಸ್ ಅಕ್ಸೆಪ್ಟ್ ಆಸ್ ರಿಯಲ್ ದಟ್ ಶುಡ್ ಬಿ ಅಕ್ಸೆಪ್ಟ್ ಆಸ್ ರಿಯಲ್ ಓನ್ಲಿ. ವಾಟ್ ಎವರ್ ಇಸ್ ರಿಜೆಕ್ಟೆಡ್ ಬೈ ಎಕ್ಸ್ಪೀರಿಯನ್ಸ್ ಆಸ್ ನಾನ್ ರಿಯಲ್ ದಟ್ ಶುಡ್ ಬಿ ಡಿಸ್ಕಾರ್ಡೆಡ್ ಫಾರ್ ಎವರ್. ಈ ಬೇಸ್ಡ್ ವಿಚಾರ ಮಾಡಿಬಿಟ್ರೆ ಹೂ ಆರ್ ಯು ಅಂತ ಪ್ರಶ್ನೆ ಬಂತೆ. ಫಾರ್ ಎಕ್ಸಾಂಪಲ್ ಅವ್ರು ಹೇಳ್ತಾರೆ ಎವ್ರಿಥಿಂಗ್ ಇಸ್ ಫಾಲ್ಸ್ ಅಂತ ಹೇಳ್ತಾರೆ, ಅದ್ವೈತದವರಿಗೆ ಕಷ್ಟ ಆಚಾರ ಹೇಳ್ತಾರೆ. ವೆದರ್ ಯು ಅಕ್ಸೆಪ್ಟ್ ಇಟ್ ಆರ್ ನಾಟ್, ಎವ್ರಿಥಿಂಗ್ ಕೆನಾಟ್ ಬಿ ಬಿಕಾಸ್ ಐ ಆಮ್ ಹಿಯರ್, ಐ ಆಮ್ ಸ್ಟ್ಯಾಂಡಿಂಗ್ ಹಿಯರ್, ಐ ಆಮ್ ಸಿಟಿಂಗ್ ಹಿಯರ್, ವೆದರ್ ಯು ಆರ್ ಬಿಫೋರ್ ಮೀ, ದಿಸ್ ಈಸ್ ಬಿಫೋರ್ ಮೀ. ಇಫ್ ಎವ್ರಿಥಿಂಗ್ ಇಸ್ ಫಾಲ್ಸ್ ವಿ ಆರ್ ಆಲ್ ಫಾಲ್ಸ್. ಸೊ ಇಟ್ ಯು ನಾಟ್ ಸೇ ಆಚೆ ಹೇಳ್ತಾರೆ, ವಿ ಆರ್ ಲಿಮಿಟೆಡ್ ದಟ್ ಅವರ್ ಎಕ್ಸ್ಪೀರಿಯನ್ಸ್ ಅಕ್ಸೆಪ್ಟ್, ವಿ ಆರ್ ಲಿಮಿಟೆಡ್ ದಟ್ ಎಕ್ಸ್ಪೀರಿಯನ್ಸ್, ವಿ ಆರ್ ಅನ್ರಿಯಲ್ ದಟ್ ದಟ್ ನಾಟ್ ಎಕ್ಸೆಪ್ಟ್ ದಟ್ ಇಸ್ ಬಿಯಾಂಡ್ ಅಕ್ಸೆಪ್ಟೆನ್ಸ್. ಇದು ದ್ವೈತ. ಗೊತ್ತಾಯ್ತಾ, ಇವತ್ತು ಅವರೇ ಹೇಳಿದ ಅದ್ವೈತಿಗಳು, ವಿ ಎಕ್ಸ್ಪೀರಿಯನ್ಸ್ ಸಮ್ ಕನ್ಫ್ಯೂಷನ್ ಸಮ್ವೇರ್, ದೇರ್ ಫೋರ್ ಎವ್ರಿಥಿಂಗ್ ಇಸ್ ಅಂಡರ್ ಕನ್ಫ್ಯೂಷನ್ ಓನ್ಲಿ ಅಂತ ಹೇಳ್ಬಿಟ್ಟು ಆಚಾರ್ಯ ಹೇಳ್ತಾರೆ. ನೋ ನೋ ನೋ, ದಟ್ ಕೇಸ್ ಇಸ್ ದಟ್ ಇಸ್ ಎ ಪರ್ಟಿಕ್ಯುಲರ್ ಕೇಸ್ ಆಫ್ ಕನ್ಫ್ಯೂಷನ್, ಡೋಂಟ್ ಎಕ್ಸ್ಟೆಂಡ್ ಇಟ್ ಟು ಆಲ್ ಅದರ್ ಎಕ್ಸ್ಪೀರಿಯನ್ಸ್, ಜಸ್ಟ್ ಲಿಮಿಟ್ ಟು ದಟ್ ಫಾರ್ ದಟ್ ಎಕ್ಸ್ಪೀರಿಯನ್ಸ್ ಓನ್ಲಿ. ಅದರ್ ದಿಸ್ ಬೈಕ್ ಇಸ್ ಬೈಕ್, ಮೊಬೈಲ್ ಇಸ್ ಮೊಬೈಲ್. ಅನ್ಫಾರ್ಚುನೇಟ್ಲಿ ರೋಪ್ ಇಸ್ ನಾಟ್ ಸರ್ಪೆಂಟ್, ಸರ್ಪೆಂಟ್ ಇಸ್ ನಾಟ್ ರೋಪ್. ಹೀ ಟೇಕ್ಸ್ ದಟ್ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಬಿಕಾಸ್ ದೇರ್ ಇಸ್ ಕನ್ಫ್ಯೂಷನ್ ಇನ್ ದಟ್ ಪರ್ಸೆಪ್ಷನ್, ದೇರ್ ಫಾರ್ ಆಲ್ ಪರ್ಸೆಪ್ಷನ್ ಆರ್ ರಾಂಗ್ ಇಸ್ ದಿಸ್. ನೋ, ವೈ ಯು ಟೇಕ್ ಓನ್ಲಿ ದಟ್ ದಟ್ ಎಕ್ಸ್ಪೀರಿಯನ್ಸ್ ದಟ್ ಎಕ್ಸಾಂಪಲ್, ಅದರ್ ಎಕ್ಸಾಂಪಲ್ ಇಸ್ ಆಲ್ಸೋ ದೇರ್. ದೇರ್ ಈಸ್ ರೋಪ್, ದಟ್ ಈಸ್ ರೋಪ್. ದೇರ್ ಈಸ್ ಸರ್ಪೆಂಟ್, ದಟ್ ಈಸ್ ಸರ್ಪೆಂಟ್. ದೇರ್ ಫೋರ್ ಕನ್ಫ್ಯೂಷನ್, ವೆನ್ ಅವರ್ ಕನ್ಫ್ಯೂಷನ್ ಅರೇಜ್, ದೇರ್ ಈಸ್ ಅದರ್ ಯಾಡ್ ಸ್ಟಿಕ್ ಟು ಕನ್ಕ್ಲೂಡ್ ಇಟ್. ಬಟ್ ವೇರ್ ಎವರ್ ದೇರ್ ನೋ ಕನ್ಫ್ಯೂಷನ್, ದಟ್ ಅಕ್ಸೆಪ್ಟ್ ದಟ್ ಆಸ್ ದಟ್ ಈಸ್, ದಟ್ ಈಸ್ ಎಕ್ಸ್ಪೀರಿಯನ್ಸ್. ದೇರ್ ಫೋರ್ ಯೂನಿವರ್ಸ್ ಈಸ್ ರಿಯಲ್ ಈಸ್ ದೇ. ಯು ಆರ್ ಯುವರ್ ಸೆಲ್ಫ್ ಓನ್ಲಿ, ಐ ಆಮ್ ಮೈ ಸೆಲ್ಫ್ ಓನ್ಲಿ. ಯು ಟು ಡಿಫರ್, ಯು ಹ್ಯಾವ್ ಯುವರ್ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್, ವೇರ್ ಆಸ್ ಐ ಹ್ಯಾವ್ ಮೈ ಎಕ್ಸಿಸ್ಟ್ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್. ಬಟ್ ಡೆಫಿನೆಟ್ಲಿ ಯು ಆರ್ ನಾಟ್ ಆಲ್ ಆಲ್ ನೋಯರ್, ಆಲ್ ನೋಯರ್ ಇಸ್ ಓನ್ಲಿ ಗಾಡ್. ದೇರ್ ಫೋರ್ ಗಾಡ್ ಇಸ್ ಗಾಡ್, ವಿ ಆರ್ ಸೋಲ್ಸ್ ಆರ್ ಸೋಲ್ಸ್, ಮೆಟೀರಿಯಲ್ಸ್ ಆರ್ ಮೆಟೀರಿಯಲ್ ಓನ್ಲಿ. ದಟ್ ಈಸ್ ತ್ರೀ ಫೋರ್ ಡಿಫರೆನ್ಸ್. ಮದ್ವಾಚಾರ್ಯ ಫೈವ್ ಫೋರ್ ಡಿಫರೆನ್ಸ್ ಅಂತೀವಲ್ಲ, ಮ್ಯಾಟರ್ ಇಸ್ ಮ್ಯಾಟರ್, ಸ್ಪಿರಿಟ್ ಇಸ್ ಸ್ಪಿರಿಟ್, ಸುಪ್ರೀಂ ಸ್ಪಿರಿಟ್ ಇಸ್ ಸುಪ್ರೀಂ ಸ್ಪಿರಿಟ್ ಓನ್ಲಿ. ಆಲ್ ಟುಗೆದರ್ ಎಕ್ಸಿಸ್ಟ್ ಆಲ್ವೇಸ್, ದಟ್ ಈಸ್ ಪಂಚಭೇದ. ದಟ್ ಈಸ್ ಅಪ್ಲೈಡ್ ಪಂಚಭೇದ ಮೀನ್ಸ್ ಗಾಡ್ ಇಸ್ ಗಾಡ್, ಜೀವಾಸ್ ಆರ್ ಜೀವಾಸ್, ಮ್ಯಾಟರ್ ಇಸ್ ಮ್ಯಾಟರ್. ಇಟ್ ಈಸ್ ನ್ಯಾಚುರಲ್ ಫಿಲಾಸಫಿ ಬಿಕಾಸ್ ಎವ್ರಿ ಒನ್ ಎಕ್ಸ್ಪೀರಿಯನ್ಸ್ ದಟ್ ಓನ್ಲಿ. ಎವ್ರಿ ದಟ್ ಇಸ್ ನ್ಯಾಚುರಲ್ ಎಕ್ಸ್ಪೀರಿಯನ್ಸ್, ನಾಟ್ ವಸಾಟ್ ಎಕ್ಸ್ಪೀರಿಯನ್ಸ್, ನಾಟ್ ದೇತೀರ್ಥಾಸ್ ಎಕ್ಸ್ಪೀರಿಯನ್ಸ್. ದಿಸ್ ಎಕ್ಸ್ಪೀರಿಯನ್ಸ್ ಆಫ್ ಎವರಿಬಡಿ. ಗಾಡ್ ಇಸ್ ದಿ ಕ್ರಿಯೇಟರ್, ವಿ ಆರ್ ನಾಟ್ ದಿ ಕ್ರಿಯೇಟರ್. ಗಾಡ್ ಇಸ್ ಆಲ್ ನೋಯರ್, ವಿ ಆರ್ ನಾಟ್ ಇಸ್ ಆಲ್ ನೋಯರ್. ಬಿಕಾಸ್ ಗಾಡ್ ಇಸ್ ಗಾಡ್, ಸೋಲ್ ಇಸ್ ಸೋಲ್. ಇಫ್ ದಟ್ ಪ್ರಿನ್ಸಿಪಲ್ ಇಸ್ ಅಕ್ಸೆಪ್ಟೆಡ್, ಧ್ರುವ ಸ್ಟೋರಿ ಇಸ್ ಎಕ್ಸ್ಪ್ಲೈನ್. ಧ್ರುವ ಸೇಸ್ ಲೈಕ್ ದಟ್ ಓನ್ಲಿ, ಗಾಡ್ ಇಸ್ ಮೈ ಮೈ ಮೈನ್ ಇನ್ಸ್ಪಿರೇಷನ್ ಇಸ್ ಗಾಡ್, ಐ ಆಮ್ ನಾಟ್ ಗಾಡ್. Pranada says like that only. Therefore, all this is Vyavasayatrika Buddhi, Igeya Purunandana. All great people think alike and this. All great people think alike. Whenever there is a difference of opinion, all are not, may not be correct. Only one is correct. Who is that person? It is a question of interest. That should be solved only by on the basis of the experience, he says.
All right.
That basic level is this only.
But is there any unifying goal for the youngster to follow? Because
dogma is all about because but adike en madtharu matacharya andre three is kodtaru proof means of knowledge. One means is perception, second means is logic, third means is scripture. Three means are there. Whether bhagavad says the tirtha says, that is the secondary. Perception is whatever you see, whatever any experience is, that is one part of proof. Second proof, whatever logic admits, where there is smoke means there is fire also. Fire related to smoke. When you see some smoke, then you infer the existence of fire there. That is the logic. Second. Smoke, wherever there is smoke, there is fire. That is logic. So we are not seeing fire, but we are seeing only smoke. We infer the existence of fire there. Because on the strength of smoke, fire is there. That is logic. Third one is scripture. That what you say, that is Vedas, Asiyas, Valdas, experience of Rishimunis, all called testimony. If they go hand in hand, everything is fine. Whenever controversy arises, from our side, experience is ultimate. From that side, Asiyas, Valdas are ultimate. Two things are there. From our side, then our experience is final. But from their side, their experience is final. Scripture is to harmonize everything. That is Bhagavata says, Tasmat Shastram Pramanante Karya Karya Vyavasthitam. Bhagavacharya importance lies there only. He interprets the text and he gives everything as they are. You are at liberty. Krishna says, Yate Chiti Tathapur. That is why Bhagavacharya is followed by Jai Tirtha, Raghavendra Tirtha, Das Tirtha and others. Unfortunately, in other philosophies, whether you have noticed it or not, I don't know. They differ from their own teacher. That is interesting. Commentators of Shankaracharya differ from Shankaracharya. And further, the commentator of Shankaracharya's commentary, he again differs from his commentator. This is totally unheard in our philosophy. Jai Tirtha, Vyasa Tirtha, Vadiraja Tirtha, Raghuvatsava Raghavendra, all Haridasa, they are all one in saying whatever is said by Vedavyasa is fine. The platform is leaving Madhvacharya's name. His philosophy is there for that rational philosophy. Unfortunately, nobody questions it. When you name the name of Madhvacharya, they become biased. Otherwise, they accept it. They are not yourself. Some others are there. Whether we say.
From all platforms.
Yes, sir.
I heard almost all from all platforms.
Yes.
So, a college, we're getting But they wanted God. But they are not.
This shows the limitation of the material happiness. That is all.
Yes. It is the cause of everything.
Yes.
But you go into the
That is what Bhagavad Gita has said. There is eternal. Next time there is no eternal. ಶ್ರದ್ಧಾವನೆ ಹಾಗೆ ಇರುತ್ತೆ. ಅದ್ರಲ್ಲಿ ಫಸ್ಟ್ ಪಾರ್ಟ್ ಅಲ್ಲಿ ಕಥೆ ಆಯ್ತಾ ಡಿಬೇಟ್ ಟೈಪ್ ಇರುತ್ತಲ್ಲ, ನೀವೇ ಡಿಸ್ಕಸ್ ಮಾಡಿ. ಅರ್ಥ ಆಯ್ತಾ? ನೀವೇ ಡಿಸ್ಕಸ್ ಮಾಡಿ, ದೆನ್ ನೀವು ಬಿಗಿಯರ್ ಓನ್ಲಿ. ಅವ್ರ ಒಪಿನಿಯನ್ ಕೇಳೋಣ, ಅವ್ರ ಒಪಿನಿಯನ್ ಕೇಳೋಣ ಇದೇ ವಿಷಯದ ಬಗ್ಗೆನೆ. ಅರ್ಥ ಆಯ್ತಾ? ನೀವು ನಿಮ್ಗೆ ಒಪಿನಿಯನ್ ಫ್ರೀ ಆಗಿ ಪ್ರೆಸೆಂಟ್ ಮಾಡಿ, ತಿಳಿತಾ? ವಾಟ್ ಐ ಫೀಲ್ ಇಟ್ ಇಸ್ ನೀಡೆ ಅಂಬೋದನ್ನ ಅವಾಗ ನಾವು ಇದು ಮಾಡಿ. ಅವಾಗ ದೆನ್ ನೀವು ಸಿಕ್ತ ಹೇರ್ ಓನ್ಲಿ. ಹಿಂದೆ ಬೇಡ ಬೇಡ, ಇಲ್ಲೇ ಕೂತ್ಕೊಂಡ್ಬಿಡಿ. ಇರಲಿ, ಪರವಾಗಿಲ್ಲ. ಅದ ಓಕೆ. ನೀವು ಏನ್ ತಿರ ನೋಡಿದ್ದೀರಿ? ಸೊಲ್ಯೂಷನ್ ಟು ಗೆಟ್ ರಿಡ್ ಆಫ್ ಸಾರೋ ಸಾಧನೆ ಇವತ್ತು ಅವ್ರು ಹೇಳಿದ ಪ್ರಶ್ನೆ ಮಾಡಿದ್ರಲ್ಲ, ಅದೇ ಪ್ರಶ್ನೆ ಇಟ್ಕೋಬಿಟ್ಟು ಸೊಲ್ಯೂಷನ್ ಟು ಹೌ ಟು ಓವರ್ಕಮ್ ಸಾರೋ. ಆ ರೀತಿ ಗೊತ್ತಾಯ್ತಾ? ದುಃಖ ಯಾತಕ್ಕಿದೆ, ಯಾತಕ್ಕೆ ಹೋಗ್ಬೇಕು ತಿಳಿತಾ? ನಿಮ್ಗೆ ತೋಚಿದ್ದು ಹೇಳಿ. ಅರ್ಥ ಆಯ್ತಾ? ನೀರನ್ಸುತ್ತೆ ದುಃಖ ಇದೆಯೋ ಇಲ್ಲೋ ಫಸ್ಟು. ಅರ್ಥ ಆಯ್ತಾ? ದುಃಖ ಇದೆಯೋ ಇಲ್ಲ ಹೇಳೋದಕ್ಕೆ ದುಃಖ ಬರ್ದಿದೆ. ದುಃಖ ಇದೆಯೋ ಇಲ್ವೋ, ಅದು ಹೋಗ್ಬೇಕೋ ಇಲ್ವೋ, ಹೋಗೋದ್ರೆ ಯಾವ ರೀತಿ ಹೋಗುತ್ತೆ ಅಂತ ನಾವು ನಿಮ್ಗೆ ಅನ್ಸುತ್ತೆ. ಅದು ನಿಮ್ಗೆ ಅನ್ಸುತ್ತೆ ಏನು ಅನ್ಸುತ್ತೆ? ನೀವು ಬೇರೆ ರೀತಿ ಕಂಡ್ಕೊಳ್ಳೋದು ಸಾಧ್ಯ ಅಂತ ಅನ್ಸೋದಾದ್ರೆ ಕ್ಲಾಸಿಗೆ ಬೇಕಿಲ್ಲ, ಹೋಗ್ತಾನೆ. ಬೇರೆ ಕಡೆ ಅನ್ಸುತ್ತಾ? ನಿಮ್ಮ ಅನುಭವ ಇರುತ್ತೆ, ನಮ್ಮ ಆಧುನಿಕ ರಿಸರ್ಚ್ ಅಂತ ಏನಾಗುತ್ತೆ, ಎಕ್ಸ್ಪೀರಿಯನ್ಸ್ ಆಫ್ ದಿ ಗ್ರೇಟ್ ಪೀಪಲ್, ಟೀಚಿಂಗ್ಸ್ ಆಫ್ ದಿ ಗ್ರೇಟ್ ಪೀಪಲ್ ಏನಾಗುತ್ತೆ, ನೀವು ಏನು ಕನೆಕ್ಟ್ ಮಾಡ್ತೀರೋ ಮಾಡ್ಕೊಳ್ಳಿ. ನೆಕ್ಸ್ಟ್ ಯು ಅದನ್ನು ನೀವು ಪ್ರೆಸೆಂಟ್ ಮಾಡ್ಬೋದು. ಸಾರೋಸ್ ಅಂಡ್ ಹೌ ಟು ಓವರ್ಕಮ್ ದಮ್. ರೈಟ್, ಈಗ ನೀವು ಮಾಡ್ಕೊಳ್ಳಿ.
The next workshop is on 16th March 2008. The topic is Benefits of Sandhya Vandana and Tulsi Puja. And as it's been announced, in the next workshop, we plan to introduce a debate contest. We call it Kurukshetra, on the selected topic. And the topic is, what is sorrow and how to overcome it? Interested people can register at the counter outside. And now we have arranged for some refreshments. Kindly help.